ಚಿಂತನೆ ಮಾಡ್ತಾ ಬರೋದರಿಂದ ಭಗವಂತನ ಸನ್ನಿಧಾನ ಜಾಸ್ತಿ ಆಗುತ್ತೆ. ಭಗವಂತನ ಸನ್ನಿಧಾನ ಜಾಸ್ತಿ, ಅಲ್ಲಲ್ಲಿರುವ ಭಗವತ್ ರೂಪಗಳ ಸನ್ನಿಧಾನ ಜಾಸ್ತಿ ಆದರೆ ದೈತ್ಯರ ಬಲ ಕೂಗುತ್ತೆ, ಆಗ ದೇವತೆಗಳ ಬಲ ಜಾಸ್ತಿ ಆಗುತ್ತೆ. ದೇವತೆಗಳಿಂದ ನಮ್ಮ ಸಾಧನೆ ವಿಶೇಷವಾಗಿ ಆಗುತ್ತದೆ. ಅದರಲ್ಲಿ ಪ್ರಧಾನ ಯಾವುದು ಸಾಧನೆಯಲ್ಲಿ? ಮನಸ್ಸು ದೇವರಲ್ಲಿರುವುದೇ ಸಾಧನೆ. ಆ ಮನಸ್ಸನ್ನು ಚಂಚಲವಾಗಿ ಮಾಡುವುದೇ ದೈತ್ಯ. ಅದಕ್ಕಾಗಿ ನಿನ್ನೆ ಒಂದನ್ನು ಹೇಳ್ತಾ ಇರಬಹುದು. ಯಾವುದು? ಕಣ್ಣಿನೊಳಗೆ ವಾಯುದೇವರ ಚಿಂತನೆ, ಅದನ್ನು ಹೇಳಿ ಅನುಸಂಧಾನ ಬೇರೆ, ನಾಯಿ ಕಟ್ಟಾರಲ್ಲ. ಹೇಳ್ತಕ್ಕಂಥ ಭರತ ಮಹಾರಾಜ ಕೊನೆ ಕಾಲದಲ್ಲಿ ಜಿಂಕೆಯನ್ನೇ ಅದರ ಅಂಟು ಜಾಸ್ತಿ ನೇನಂದರೆ ಅದು ಪ್ರಾಣ ಬಿಟ್ಟಂತಕ್ಕೆ ಜಿಂಕೆ ನಾಯಿ ಕಟ್ಕೊಂಡ್ರೆ ಅದನ್ನೇ ನೆನೆದು ಹೋದರೆ ಹರಿಕಡಾಗ್ತದೆ ಅಷ್ಟೇ ಇನ್ಯಾವುದಿಲ್ಲ. ಇಲ್ಲಿ ಕಣ್ಣಿನೊಳಗೆ ವಾಯುದೇವರ ರೂಪ ನಿಂತಿದೆ. ಎರಡು ಕಡೆ ಹೇಳುತ್ತಾರೆ ಬೃಹದಾರಣ್ಯಕದಲ್ಲಿ ಈ ವಿಶೇಷವನ್ನು ಎರಡು ಕಡೆ ಹೇಳುತ್ತಾರೆ. ಏನು ಅಂದರೆ ಲಿಂಗ ಶರೀರವೇ ವಾಯುದೇವರು ಇರಲಿಕ್ಕೆ ಜಾಗ, ವಾಯುದೇವರಿರುವ ಜಾಗ, ಕರವನ್ನು ಕಟ್ಟಿರುವ ಜಾಗ, ಅಲ್ಲಿರುತ್ತಾ ಬರ್ತಾರೆ ವಾಯುದೇವರಲ್ಲಿ ಅಂದರೆ ಎಲ್ಲ ಶರೀರದಲ್ಲೂ ತಿರುಗ್ತಾ ಬರ್ತಾರೆ, ಎಲ್ಲ ಇಂದ್ರಿಯಗಳಿಗೂ ತಿರುಗ್ತಾ ಬರ್ತಾರೆ. ಅದೇ ಇನ್ನೊಂದು ರೂಪ ಕಣ್ಣಲ್ಲಿ ನಿಂತಿದೆ, ಹೃದಯದಲ್ಲೂ ನಿಂತಿದೆ ವಾಯುದೇವರ ರೂಪ, ತಿರುಗ್ತಾ ಬರ್ತಾ ಇದೆ ಎಲ್ಲ ಇಂದ್ರಿಯಗಳಿಗೂ. ಆಯಾ ಇಂದ್ರಿಯಗಳಲ್ಲಿರುವ ಸಕಲ ತತ್ವಾಭಿಮಾನಿ ದೇವತೆಗಳು ಅಂದರೆ ಏಳು ತತ್ವಾಭಿಮಾನಿ ದೇವತೆಗಳು ವಿಶೇಷವಾಗಿ ವಾಯುದೇವರು ಆಯಾ ಇಂದ್ರಿಯಗಳಿಗೆ ಬಂದಾಗ ವಾಯುದೇವರು ಉಪಾಸನೆ ಮಾಡುತ್ತಾರೆ. ಇಲ್ಲಿ ಯಾವಾಗ ಇಲ್ಲಿ ಇಂದ್ರಿಯಂತೆ ವಾಯುದೇವರು ಬರ್ತಾರೋ ಈ ಕಣ್ಣಲ್ಲೂ ವಾಯುದೇವರ ರೂಪ ನಿಂತಿರುತ್ತೆ. ಆ ವಾಯುದೇವರ ರೂಪ ಕಣ್ಣಲ್ಲಿ ತಿರುಗಾಡಲಿಕ್ಕೆ ಶುರು ಮಾಡಿದರೆ ಈ ದೇವತೆಗಳೇ ಇನ್ನೊಂದು ರೂಪದಿಂದ ಏಳು ಜನ ಕಣ್ಣಲ್ಲಿಟ್ಟುಕೊಂಡು ವಾಯುದೇವರು ತಮ್ಮ ತಮ್ಮ ಕಡೆಗೆ ಬಂದಾಗ ಆ ವಾಯುದೇವರನ್ನು ಉಪಾಸನೆ ಮಾಡುತ್ತಾರೆ. ಉಪಾಸನೆ ಮಾಡಿ ಅವರವರು ತಮ್ಮ ಮನಸ್ಸು ಚಂಚಲವಾಗದಂತೆ ಮಾಡಿಕೊಡುತ್ತಾರೆ. ಪ್ರದ್ಯುಮ್ನ ನಾಮಕ ಭಗವಂತನ ಚಿಂತನೆ ಮಾಡಿ ವಾಯುದೇವರು ತಮ್ಮ ಮನಸ್ಸನ್ನು ಚಂಚಲವಾಗದಂತೆ ಮಾಡಿಕೊಂಡರೆ ವಾಯುದೇವರ ಮೂಲಕ ದೇವರನ್ನು ಚಿಂತನೆ ಮಾಡಿ ದೇವತೆಗಳೆಲ್ಲ ತಮ್ಮ ಮನಸ್ಸನ್ನು ಚಂಚಲವಾಗದಂತೆ ಮಾಡಿಕೊಡುತ್ತಾರೆ. ಆ ದೇವತೆಗಳು ತಮ್ಮ ಮನಸ್ಸು ಚಂಚಲವಾಗದಂತೆ ಮಾಡಿಕೊಂಡು ದೈತ್ಯರ ಮನಸ್ಸಿನಲ್ಲಿ ನಿಂತು ಚಂಚಲ ಆಗುವಂತೆ ಮಾಡುತ್ತಾರೆ, ವಿಪರೀತ ಚಂಚಲ ಆಗುವಂತೆ ಮಾಡುತ್ತಾರೆ. ಮಾಡಿ ಅವರ ಮೂಲಕ ನಮ್ಮ ಮನಸ್ಸು ಚಂಚಲ ಆಗುವಂತೆ ಮಾಡುತ್ತಾರೆ. ಈಗ ಎಲ್ಲಿಗೆ ಬಂತು ಅಂದರೆ ಅಲ್ಲವರೇನೋ ಇದ್ದಾರೆ ಎಂದು ಚಿಂತನೆ ಮಾಡಿದಕ್ಕೆ ಸಾಲದು. ನಮಗೆ ಬೇಕಾಗಿದ್ದೇನು, ನಮ್ಮ ಮನಸ್ಸು ಚಂಚಲ ಆಗಬಾರದು. ದೈತ್ಯರೇನೋ ಒಂದು ಕಡೆ ತಮ್ಮ ಪ್ರಯತ್ನ ವಿಪರೀತ ಮಾಡುತ್ತಾನೇ ಇರ್ತಾರೆ, ದೇವರೇ ಮಾಡಿಸ್ತಾರೆ. ಆದರೆ ಅವರ ಪ್ರಯತ್ನ ಎಷ್ಟೇ ಇದ್ದರೂ ನಮ್ಮ ಮನಸ್ಸು ಚಂಚಲಾಗಬಾರದು. ಅದಕ್ಕೆ ಹೇಳುತ್ತಾರೆ ಯಾರಾದರೇ ದೇವತೆಗಳ ಮೂಲಕ ವಾಯುದೇವರ ಮೂಲಕ ಪ್ರತ್ಯುನ್ನನನ್ನು ಸ್ಥಿರವಾಗಿದ್ದಾನೆ ವಾ ಅಂತೇಳಿ ಯಾರು ಚಿಂತನೆ ಮಾಡ್ತಾ ಬರ್ತಾರೋ ಅವರಿಗೆ ಆ ಒಳಗೆ ತತ್ವಾಭಿಮಾನಿ ದೈತ್ಯರು ಎಷ್ಟೇ ಕಾಟ ಕೊಟ್ಟರೂ ಕೂಡ ಮನಸ್ಸು ಚಂಚಲ ಆಗಲ್ಲ, ದೇವರಲ್ಲೇ ನಿಲ್ಲತಾಗುತ್ತೆ. ಇದನ್ನು ಉಪಾಸನ ಅಂತ ಕರೀತಾರೆ. ಉಪಾಸನ ನಮಗೆ ಆಗಲ್ಲ, ಸ್ಮರಣೆ ಮಾಡಬಹುದು. ಹೊತ್ತು ಹೊತ್ತಿಗೆ ಬಿಟ್ಟು ಬಿಟ್ಟು ಸ್ಮರಣೆ ಮಾಡುವುದನ್ನು ಧಾರಣ ಅಂತಾರೆ. ಆ ಧಾರಣೆಯನ್ನಾದರೂ ನಾವು ಮಾಡಲಿಕ್ಕೆ ಅಧಿಕಾರ ಇದೆ, ಸ್ಮರಣೆ ಮಾಡಲಿಕ್ಕೆ ಅಧಿಕಾರವಿದೆ. ನಾವು ಮಾಡುವ ಸ್ಮರಣೆಗೆ ಉಪಾಸನೆ ಅಂತ ಯಾವ ಜನ್ಮದಲ್ಲೂ ಹೆಸರು ಕೊಡಬಾರದು. ನಾವು ಮಾಡುವ ಸ್ಮರಣೆಗೆ ಉಪಾಸನ ಅಂತ ಹೆಸರು ಕೊಟ್ಟು ಇವು ದೇವತೆಗಳು ಮಾಡುವುದು ಅಂತ ಬಿಡುವುದು ನಮ್ಮ ಅಭ್ಯಾಸ ಆಗಿದೆ. ನಾವು ಮಾಡುವುದೆಲ್ಲ ಸ್ಮರಣೆ. ನಾವು ಎಂದು ಜನ್ಮದಲ್ಲಿ ಉಪಾಸನ ಶಬ್ದ ಉಚ್ಚಾರ ಮಾಡಲಿಕ್ಕಾಗಲ್ಲ. ಉಪಾಸನ ಅಂದರೆ ಗೊತ್ತಾ, ಒಂದು ಗುಣ ತಗೊಂಡರೆ ಹಾಗಲು ರಾತ್ರಿ ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು. ಏಕಪ್ರಕಾರ ದೇವರ ರೂಪ ಇರಬೇಕು, ಆ ಗುಣ ಸದಾ ಸ್ಮರಣೆ ಬರ್ತಾ ಇರಬೇಕು, ಧ್ಯಾನದಲ್ಲೇ ಕೂತಿರಬೇಕು. ಅದನ್ನು ಉಪಾಸನ ಅಂತಾರೆ. ಅಂತ ಜನ್ಮದಲ್ಲಿ ಕನಸಲ್ಲಾದರೂ ಬರುತ್ತಾ ಬರಲ್ಲ, ಬರೋದು ಆಗಾಗ ಆಗಾಗ ಬಿಟ್ಟು ಬಿಟ್ಟು ನೆನಪು. ಇದನ್ನು ಏನಂತಾರೆ, ಸ್ಮೃತಿ ಕಾರಣ. ಖಂಡಾಸ್ಮೃತಿ ಕಾರಣ ಸ್ಯಾದ ಖಂಡ ಕಾರಣ ಮುಚ್ಚದೆ ಖಂಡ ಬಿಟ್ಟು ಬಿಟ್ಟು ನೆನಪು, ಇದು ಧಾರಣ ಅಂತಾರೆ. ಇಲ್ಲಿ ವಿಶೇಷವಾಗಿರತಕ್ಕಂಥ ಹಗ್ಗ ಅಂಬ್ರಣಿ ನಾಮಕ ಲಕ್ಷ್ಮೀ ದೇವಿ, ಆಕೆಯಿಂದ ಕಂಠದಲ್ಲಿ ಆಕೆ ಹಗ್ಗ ರೂಪದಲ್ಲಿದ್ದರೆ ಭಗವಂತ ಪ್ರದ್ಯುಮ್ನ ನಾಮಕನೇ ಅಲ್ಲಿ ಸ್ಥೂಣ ಅಂದರೆ ಕೂಟದ ಸ್ಥಾನದಲ್ಲಿದ್ದಾರೆ ಅಂಥ ವಾಯುದೇವರನ್ನು ನಾವು ಚಿಂತನೆ ಮಾಡಬೇಕು. ಬೆಳಿಗ್ಗೆ ಜಾಗ್ರತಾವಸ್ಥೆಯಲ್ಲಿ ಎಲ್ಲ ಇಂದ್ರಿಯಗಳಿಗೂ ಅಂದರೆ ಈ ವಿಶೇಷವಾದ ಕಣ್ಣಿನ ಗುಟ್ಟಿನಲ್ಲಿ ಎಲ್ಲ ಪ್ರಾಂತಗಳಿಗೂ ತಿರುಗ್ತಾ ಇರುತ್ತೆ. ಹೇಗೆ ತಿರುಗತ್ತದು, ಅದಕ್ಕೆ ತಿರುಗಲಿ ಕ್ರಮ ಇದೆಯಾ ಅಂದರೆ ಅವರವರ ಕರ್ಮಾನುಸಾರ ಯಾವ ಯಾವ ಇಂದ್ರಿಯಗಳಲ್ಲಿ ಏನೇನು ವ್ಯಾಪಾರ ನಡೆಯಬೇಕೋ ಅದಕ್ಕೆ ತಕ್ಕಂತೆ ಆಯಾ ಇಂದ್ರಿಯಾಭಿಮಾನಿ ದೇವತೆಗಳಿರುವ ಕಣ್ಣಿನಲ್ಲಿ ಆಯಾ ಇಂದ್ರಿಯಾಭಿಮಾನಿ ದೇವತೆಗಳು ಇರುವ ಜಾಗಕ್ಕೆ ವಾಯುದೇವರು ತಾವಾಗಿ ಬಂದು 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 ಅವರಿಗೆ ಪ್ರೇರಣೆ ಮಾಡಿ ಅವರ ಮೂಲಕ ದೈತ್ಯರಿಗೆ ಪ್ರೇರಣೆ ಮಾಡಿ ಅವರ ಮೂಲಕ ನಮ್ಮ ಕಾರ್ಯ ಒಳ್ಳೆಯದೋ ಕೆಟ್ಟದೋ ಮಾಡಿಸ್ತಾ ಬರ್ತಾರೆ. ಕೆಟ್ಟ ಕಾರ್ಯಕ್ಕೆ ದೈತ್ಯರು ಬೇಕೇ ಬೇಕು, ಒಳ್ಳೆ ಕಾರ್ಯಕ್ಕೆ ದೇವತೆಗಳೇ ಸಾಕು, ದೈತ್ಯರು ಬೇಡ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ವಾಯುದೇವರು ಉಪಾಸನೆ ಮಾಡಿಸ್ತಾರೆ. ಅಲ್ಲೂ ಕೂಡ ವಾಯುದೇವರನ್ನ ಕರ್ಕೊಂಡೇ ದೇವರು ಹೋಗುವುದು. ಅಷ್ಟರ ಕಮಲದಲ್ಲೂ ಕೂಡ ವಾಯುದೇವರನ್ನೇ ಭಗವಂತ ತನ್ನ ಪಾದದ ಮೂಲದಲ್ಲಿಟ್ಟುಕೊಂಡು ಅಲ್ಲಿ ಜೀವನನ್ನು ಇಟ್ಟುಕೊಂಡು ಕರ್ಕೊಂಡು ಹೋಗ್ತಾ ಬರ್ತಾನೆ, ಎಂಟು ದಳಗಳಿಗೂ ತಿರುಗ್ತಾನೆ. ಅಂದ್ರೆ ಇಲ್ಲಿ ವಾಯುದೇವರು ಬರುವುದು, ಇಲ್ಲಿ ದೇವತೆಗಳು ಬರುವುದು, ಎಲ್ಲಾ ದೇವರು ಬರುವುದು ಒಂದೇ ಸಮಯಕ್ಕಾಗ್ತಾ ಇರುತ್ತೆ. ನನ್ನ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ದೇವತೆಗಳಿದ್ದಾರೆ ನಮ್ಮ ಕಣ್ಣಿನಲ್ಲಿ. ಆ ದೇವತೆಗಳು ಎಲ್ಲೆಲ್ಲಿದ್ದಾರೆ, ಯಾರ್ಯಾರಿದ್ದಾರೆ ಅವರೇ ತಿಳ್ಕೋಬೇಕಲ್ವಾ? ಆ ತಿಳಿಯದಿದ್ದರೆ ಉಪಯೋಗವಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಕಶ್ಯಪರು ಋಷಿಗಳು ಅವರ ಹೆಸರಿಟ್ಟುಕೊಂಡು ಭೂದೇವಿ ಎಲ್ಲಿರ್ತಾಳೆ ಅಂದರೆ ಹೇಳ್ತಾರೆ ಈ ಕಣ್ಣಿಗೆ ಚೂರು ತೆಗೆದು ನೋಡಿ ಬೇಕಾದ್ರೆ ಕಣ್ಣಿಗೆ ಮುಂದೆ ಈಗ ಕಣ್ಣಿನ ನೀರು ಹೋಗುವ ಜಾಗ ಅಲ್ಲಿ ಕುಣಿ ಇರುತ್ತೆ, ಹೌದಲ್ಲ, ಚೂರು ಚಿಕ್ಕ ಕುಣಿ ಇರುತ್ತೆ. ಅದಕ್ಕೆ ಹೇಳ್ತಾರೆ ಚಕ್ಷುರ್ ದರ್ತ, ದರ್ತ ಅಂದ್ರೆ ಕುಣಿ. ಉದಕ ಗಮನ ಮಾರ್ಗೆ ನೀರು ಇಲ್ಲಿಂದ ಬಂದು ಆ ಕುಣಿಯ ಮೂಲಕ ಹೊರಗೆ ಹೋಗ್ತಾ ಇರುತ್ತೆ. ಆ ಕುಣಿಯ ತಳಭಾಗ ಮೇಲ್ಭಾಗ ಎರಡು ಭಾಗಗಳಿರುತ್ತೆ. ಅಲ್ಲಿ ಹೇಳ್ತಾ ಇದ್ದಾರೆ ಚಕ್ಷುರ ದರ್ತ ಉದಕ ಗಮನ ಮಾರ್ಗೆ ಅದರ ಹಾಗೆ ಆ ಕಣ್ಣಿನ ನೀರು ಹೋಗುವ ಜಾಗದ ಕುಣಿಯ ತಳಭಾಗದಲ್ಲಿ ಉಮಾದೇವಿ ಅಲ್ಲ, ಯಾರು? ಭೂದೇವಿ. ಉಮಾದೇವಿ ಮೇಲೆ ಬರ್ತಾರೆ, ಭೂದೇವಿ ಅಲ್ಲಿ ವಿಶೇಷವಾಗಿ ಕಶ್ಯಪ ಅಂತ ಕರೆಸಿಕೊಂಡಿದ್ದಾಳೆ. ವಾಯುದೇವರನ್ನು ಸದಾ ಚಿಂತನೆ ಮಾಡ್ತಾ ಇರ್ತಾರೆ. ಹೇಳ್ತಾರೆ ಸದಾ ಮಾನಂ ಶಿಶುಂ ಸಸ್ಥೂಣಂ ಉಪಾಸತೆ. ಬರೀ ವಾಯುದೇವರ ಮಾತ್ರ ಚಿಂತನೆ ಅಲ್ಲ, ಭೂತ ಸಹಿತ ವಾಯುದೇವರ ಚಿಂತನೆ, ಆ ಭೂತವನ್ನು ಚಿಂತನೆ, ಆ ಪ್ರದ್ಯುಮ್ನನ್ನು ಚಿಂತನೆ ಮಾಡಿದ್ದಕ್ಕೆ ವಾಯುದೇವರಿಗೆ ಮನಸ್ಸು ಸ್ಥಿರವಾಗಿದೆ. ಅಂಥ ವಾಯುದೇವರನ್ನೇ ಇವರು ಚಿಂತನೆ ಮಾಡುತ್ತಾರೆ. ಇವರು ಇಂಥ ವಾಯುದೇವರ ಚಿಂತನೆ ಮಾಡುತ್ತಾರೆ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮ ಮನಸ್ಸು ಸ್ಥಿರ ಮಾಡುತ್ತಾರೆ. ಹಾಗಾದರೆ ಭೂದೇವಿಗೆ ಕಶ್ಯಪ ಅಂತ ಹೆಸರು ಯಾಕೆ ಬಂದು ಅದು ತಿಳ್ಕೋಬೇಕು. ಇಲ್ಲಿ ಇಷ್ಟು ಕಾಲ ನೀವು ಸಾಧನೆ ಮಾಡ್ತಾ ಇದ್ದೀರಲ್ಲ, ನನಗೆ ಗೊತ್ತಿಲ್ಲ ಸಾಧನಾ ರಹಸ್ಯ ಏನು ಗೊತ್ತಾಯ್ತು ಅಂದ್ರೆ ನಿಮ್ಗೆ ಗೊತ್ತಿದ್ದು ಹೇಳಿ. ಒಂದು ವೇಳೆ ನಾನು ಹೇಳಿದ ಅಯ್ಯೋ ಮೊದಲೇ ಗೊತ್ತಾಚಾರ ಅಂತ ಹೇಳಿ ಸಾಧನೆಯಲ್ಲಿ ರಹಸ್ಯ ಏನು ಗೊತ್ತಾಯ್ತಾ ಹೇಳ್ತಾರೆ. ಇದು ಗೊತ್ತಿದ್ರೆ ನೋಡಿ ಇಲ್ಲ ದುಃಖ ಆಗುತ್ತೆ, ಇಷ್ಟು ಕಾಲ ಗೊತ್ತಾಗಿಲ್ಲಲ್ಲ. ನಮಗೇನು ಬೇಕೋ ಅದನ್ನು ಪಡೆಯೋದು ಸಾಧನೆ, ಹೌದಾ? ಅದನ್ನು ಹೇಗೆ ಪಡೆಯಬೇಕು ಅಂದರೆ ರೂಲ್ ಹೇಳಿಕೊಡುತ್ತಾರೆ. ದೇವರು ಇಂಥವ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲೇ ಅದನ್ನು ಮೂಡಿ ಬರುತ್ತೆ. ಇದೇ ಸಾಧನೆಯ ರಹಸ್ಯ. ಇದನ್ನೇನಂತಾರೆ ಗುಣ ಚಿಂತನ ಅಂತ ಕರೀತಾರೆ. ಈಗ ತುಂಬಾ ಸಿಟ್ಟು ಜಾಸ್ತಿ ಎಲ್ಲರಿಗೂ ಅಷ್ಟು ಚೂರು ಹೆಚ್ಚು ಕಮ್ಮಿ, ತುಂಬಾ ಸಿಟ್ಟು ಜಾಸ್ತಿ ಕಡಿಮೆ ಆಗಬೇಕು. ಕಡಿಮೆ ಆಗಬೇಕಾದರೆ ಸಿಟ್ಟು ಇಲ್ಲದೆ ಸಿಡಕತನ ಇಲ್ಲದೆ ಎಲ್ಲ ಕೆಲಸವನ್ನು ಮಾಡುವುದನ್ನು ಏನಂತಾರೆ? ಸಹನ ಶಕ್ತಿ. ಹೌದಾ? ಸಹನ ಶಕ್ತಿ ನಮ್ಮಲ್ಲಿ ಬಂದರೆ ಸಿಡುಕು ಬರಲ್ಲ, ಚೆನ್ನಾಗಿರ್ತೇವೆ. ಹಾಗಾದರೆ ಸಹನ ಶಕ್ತಿ ಬರಬೇಕಾದರೆ ಅದನ್ನು ಏನಂತಾರೆ ಸಂಸ್ಕೃತದಲ್ಲಿ? ತಿತಿಕ್ಷಾ. ಆ ತಿತಿಕ್ಷಾ ಸಹನ ಶಕ್ತಿ ನಾವು ಅಂದ್ಕೊಳ್ತಾ ಇರ್ತೀವಿ. ಅದು ಮನೆಯಲ್ಲಿ ತುಂಬ ನಂಗೆ ಇರಿಟೇಷನ್ ಜಾಸ್ತಿ ರೀ, ಇದು ಹೇಗೆ ಕಡಿಮೆ ಮಾಡಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಒಂದೇ ತೊಂದರೆ ಪಡ್ತಾ ಇರ್ತೀವಲ್ಲ. ಅವಾಗ ಹೇಳ್ತಾರೆ, ನಾವು ಪಲ್ಟಿ ಹೊಡೆದ್ರು ಕೂಡ ಬರಲ್ಲ, ಬಂದಂತ ಇರುತ್ತೆ, ಎರಡು ಡಬಲ್ ಬಂದಿರುತ್ತೆ ಮತ್ತು ಅಥವಾ ಅವತ್ತೆಲ್ಲ ನಗಬೇಕು ಅಂತ ನೋಡ್ತಾ ಇರ್ತೀವಿ. ಅವತ್ತು ಮಾಡಿದಷ್ಟು ಯುದ್ಧ ಅವತ್ತು ಯಾವತ್ತೂ ಮಾಡಬಾರ್ದು, ಅವತ್ತೇ ಯುದ್ಧ ನಡೆದಿರುತ್ತೆ. ಯಾಕೆ? ನಮ್ಮ ಕೈಯಲ್ಲಿ ತಗೊಳ್ಳಿಕ್ಕೆ ನೋಡಿದರೆ ಹಾಗೆ ಹಣೆ ಬರ ಆಗು. ಅದಕ್ಕೆ ನಮ್ಮಲ್ಲಿ ಸಹನ ಶಕ್ತಿ ಮೂಡಬೇಕಾದರೆ ಬೇಕಾದರೆ ಮಾಡಿ ನೋಡಿ, ನಮ್ಮ ಬಿಂಬಮೂರ್ತಿ ಸಹನವಂತ ಸಹನವಂತ ಅಂತ ಒಂದು ಸಲ ಅಲ್ಲ, ಈ ಗುಣ ನಿಮ್ಮಲ್ಲಿ ಮೂಡಬೇಕಾ ಹಗಲು ರಾತ್ರಿ ನೀನು ಸಹನವಂತನೋ ಸಹನವಂತನೋ ಅಪ್ಲಿಕೇಶನ್ ಸಹನ ಕೊಡು ಸಹನ ಕೊಡು ಸಹನ ಕೊಡು ಅಂತ ದೇವರಲ್ಲಿ ಸದಾ ನಿಮ್ಮಲ್ಲಿ ಸಹನ ಮೂಡುತ್ತೆ. ಸತ್ಯವಾದ ವಿಚಾರ. ಈ ಥರ ಏನಾದರೂ ಪ್ರಾಕ್ಟೀಸ್ ಮಾಡಿದ್ದೀರಾ? ಅಪ್ಪ ರಾಣಿ ಮಾಡಿರಲ್ಲ, ಯಾಕೆ ಗೊತ್ತೇ ಇರಲ್ಲ, ನೀವು ಮಾಡಬೇಕು ಅನ್ನೋ ವಿಷಯವೇ ಗೊತ್ತಿಲ್ಲ. ಇದನ್ನು ಏನಂತ ಕರೀತಾರೆ ಗೊತ್ತಾ? ಗುಣಚಿಂತನ ಅಂತ ಕರೀತಾರೆ. ಅದಕ್ಕೆ ಗೋಪಾಲದಾಸರು ಹೇಳ್ತಾರೆ, ಅಪ್ಪ ಇನ್ನೇನು ಬೇಡ, ಈ ಬದುಕಿಸಿದ್ದಕ್ಕೆ ನನ್ನ ಆಯುಷ್ಯ ಕೊಟ್ಟಿದೆಯಲ್ಲ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಅಷ್ಟೇ ಸಾಕು. ಎಂಥ ಚಿಂತನೆ! ಮತ್ತೆ ನಾವೇನು ಮಾಡ್ತೇವೆ? ಅದರ ತಂಟೆಗೆ ಹೋಗ್ತಾ ಇಲ್ಲ. ನಮಗೇನು ಬೇಕೋ ಬೇಕು, ಸುಮ್ಮನೆ ಒಣ ದೇವರು ತೆಕ್ಕೊಡು ಕೊಡು ಕೊಡು ಅಂತ ಕೇಳುತ್ತಾ ಇದ್ವಿ. ಅಲ್ಲಯ್ಯ ನಾನೇನು ಕೊಡಲ್ಲ ಗೊತ್ತಾ, ನಿಂದೇ ಪಾರ್ಥ ಗೊತ್ತಿದೆ, ಅದಕ್ಕೆ ಕೊಡ್ತಾ ಇಲ್ಲ, ಬರೇ ಕೊಡು ಕೊಡು ಎಲ್ಲಿಂದ ಕೊಡ್ತೇನೆ ನಾನು, ಮತ್ತೆ ನಾನೇನು ಮಾಡಲಿ? ಏನಿಲ್ಲ, ಅಂಥ ಗುಣ ನಂದು ಚಿಂತನೆ ಮಾಡ್ತಾ ಬಾ, ನಿನಗೆ ಅಂಥ ಗುಣ ನೋಡಲಿಕ್ಕೆ ಅದೇ ಆದ ಪಾಪ ಕತ್ತರಿಸಿ ಹೋಗುತ್ತೆ ಆ ಗುಣಚಿಂತನೆಯಿಂದ. ನಾನೇ ಹೊರಗೆ ತೆಗೀತೇನೆ, ಇಷ್ಟೇ ಸೀಕ್ರೆಟಲ್ಲಿ ನಿಮ್ಗೇನೇನು ಬೇಕೋ ಆ ದೇವರಲ್ಲಿ ಅದು ಇದೆ ಅದು ಇದೆ ಅದು ಇದೆ ಅಂತ ಚಿಂತನೆ ಮಾಡಿ.
ಹೌದು ಕಮ್ಮಿ ಇರೋದು ಅಲ್ಲಿ
ಇಷ್ಟು ನಾನು ಹೇಳೋದಿಷ್ಟೇ. ವಿಷ್ಣು ಸಹಸ್ರನಾಮದಲ್ಲಿ ಇಲ್ಲದ್ದು ಯಾವುದೂ ಇಲ್ಲ, ಅದನ್ನು ಉಪಾಸನ ಮಾಡುವ ತಾಕತ್ತು ನಮಗಿಲ್ಲ. ಸಹಸ್ರನಾಮದಲ್ಲಿರುವ ಪ್ರತಿಯೊಂದನ್ನು ಕೂಡ ಈ ಥರ ಚಿಂತನೆ ಮಾಡಲಿಕ್ಕಾಗತ್ತಾ? ಸಹಸ್ರನಾಮ ಪಾರಾಯಣ ಮಾಡಲಿಕ್ಕಾಗತ್ತೆ. ಅರ್ಥ ಗೊತ್ತಾ? ಗೊತ್ತಿಲ್ಲ. ಅದಕ್ಕೆ ಹೇಳಿದರು, ಸಹಸ್ರನಾಮದಲ್ಲಿ ಸಹಸ್ರ ಅಲ್ಲ ಅನಂತ ಗುಣಗಳು ಕೂತಿವೆ. ನಮಗೆ ಬೇಕಾದ ಗುಣಗಳೆಷ್ಟು ಮಿನಿಮಮ್ ಗೊತ್ತಾ? ಸಾಧನೆಗೆ ಬೇಕಾದ ಗುಣಗಳೆಷ್ಟು ಗೊತ್ತಾ? ಮೂವತ್ತು ಭಾಗವತ ಧರ್ಮಗಳು ಬೇಕು. ಮೂವತ್ತು ಭಾಗವತ ಧರ್ಮಗಳು ಅಂದರೆ ಮೂವತ್ತು ಗುಣಗಳು ನಮ್ಮಲ್ಲಿ ಮೂಡಿದರೆ ನಮ್ಮಲ್ಲಿ ಒಳ್ಳೆ ಸಾಧನೆ ಆಗುತ್ತೆ. ಹೌದಾ? ಹಿಂಸಾ ಇರಬಾರದು, ಅಹಿಂಸಾ ಎಲ್ಲಿದೆ? ಒಂದು ಕಡೆ ದೇವರ ಪೂಜಾ ಮಾಡ್ತಾ ಇರ್ತೀವಿ, ಇನ್ನೊಬ್ಬರು ಚುಚ್ಚಿ ಮಾತಾಡ್ತಾನೆ, ಏನೋ ಮುಟ್ಟೊಂಗಿ ಮಾತಾಡ್ತಾರೆ. ಹಾ, ಹಿಂಸಾ ಇದ್ದ ಇದ್ದೇ ಇರತ್ತೆ, ಅಹಿಂಸಾ ಎಲ್ಲಿ ಬಂತು? ಬರಬೇಕಾ? ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಇದು ಐಕೂರು ನರಸಿಂಹಾಚಾರ್ಯ ಮತ್ತು ಮಹಾನುಭಾವರು ಮೂವತ್ತು ಭಾಗವತ ಧರ್ಮಗಳು ಶಿಷ್ಯರಲ್ಲಿ ಬರಬೇಕಾದರೆ ಅವ್ರು ಹೇಗೆ ಮಾಡ್ತಾ ಇದ್ರು ಅಂದರೆ, ಒಂದೊಂದು ಧರ್ಮ ಆ ಅಂಥ ಭಗವದ್ ರೂಪ ಬಿಂಬನ ಗುಣ ಏನದು? ಅಹಿಂಸಾ. ಒಂದು ಗುಣ ಬರಬೇಕಾ ನಮ್ಮಲ್ಲಿ? ಅಹಿಂಸಾತ್ಮನೇ ನಮಃ ಅಂತ ಬಿಂಬನನ್ನ ಇದು ಎಷ್ಟೊತ್ತು ಮಾಡಬೇಕು? ಎಷ್ಟೊತ್ತು ನಿನಗೆ ಎಚ್ಚರ ಇರುತ್ತೋ ಅಷ್ಟು ಹೊತ್ತು ಪ್ರತಿ ಕ್ಷಣ ಅಹಿಂಸಾತ್ಮನೇ ನಮಃ ಅಹಿಂಸಾತ್ಮನೇ ನಮಃ ಅಂತ ಹೇಳ್ತಾ ಹೋಗು ಅಂತ ಹೇಳೋದು. ಕೂತು ಎದ್ರು ಅದನ್ನು ಸ್ಮರಣೆ ಮಾಡ್ತಾ ಅಲ್ಲೇ ದೇವರಲ್ಲೇ ದೃಷ್ಟಿ ಕೊಡು 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 ಹೀಗೆ ಮಾಡು ಅಂತ ಪಕ್ಕದಲ್ಲಿ ಕೂತು ಹೇಳಿಕೊಟ್ರೆ ಹೇಳಿ ಶಿಷ್ಯರನ್ನು ಬೇರೆ ಊರಿಗೆ ಕಳಿಸ್ಕೊಡ್ಬೇಕು. ಅವ್ರು ಬೇರೆ ಊರು, ಇವರು ಬೇರೆ ಊರು. ಅವ ಟೆಲಿಫೋನ್ ಇಲ್ಲ, ಮೊಬೈಲ್ ಇಲ್ಲ, ಪತ್ರಗಳೆಲ್ಲ. ಆ ಶಿಷ್ಯ ಹೋಗಿ ಗುರುಗಳು ಹೇಳಿದ ಮೇಲೆ ಎಂಥ ದೀಕ್ಷ ಶಿಷ್ಯನಿಗೆ, ಮನೆಯಲ್ಲಿ ಹೋದ ಮೇಲೆ ಅದು ಏನೇ ಕೆಲಸ ಇರಲಿ ಎಲ್ಲ ಮಾಡತಾನೇ ಇರಬೇಕು, ಇದು ಒಂದು ಕಡೆ ನಾಡಿ ಹೊಡಿತಾನೆ ಇರಬೇಕು. ಅವರು ಹೇಳಿದ ಗುಣಚಿಂತನೆ ದೇವರತ್ತು ಮಾಡ್ತಾ 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 ಬಂದರೆ ಅವರಲ್ಲಿ ಅದು ಮೂಡ್ತಾ 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 ಬರ್ತಾ ಇತ್ತು. ಆ ಹಿಂದೆ ಇದ್ದ ಸಹನ ಶಕ್ತಿಗಿಂತ ಜಾಸ್ತಿ 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 ಅವರಲ್ಲಿ ಕಾಣ್ತಾ ಇತ್ತು, ಅವರಿಗೆ ಕಾಣ್ತಾ ಇತ್ತು. ಕೊನೆಯ ಹಂತದಲ್ಲಿ ಪತ್ರ ಬರ್ತಾ ಇತ್ತು ಗುರುಗಳಿಂದ, ಗುರುಗಳು ಆ ಊರು ಶಿಷ್ಯ ಈ ಊರು ಅಲ್ಲ. ನಿಮಗೆ ನಿಮಗೆ ಗೊತ್ತಾಯಿತು ಅಂದರೆ ಆ ಗುರು ಶಿಷ್ಯರು ಬರ್ಕೊಂಡ ಪತ್ರಗಳು ಪ್ರಿಂಟ್ ಆಗಿದೆ. ಅವರು ಭದ್ರವಾಗಿಟ್ಟಿದ್ದನ್ನು ಗುರು ಶಿಷ್ಯರು ಅದರ ನಂತರ ಅವರು ಹೋದ ಮೇಲೆ ಆ ಪತ್ರಗಳೆಲ್ಲ ಹೀಗೂ ಇರುತ್ತೆ ಒಂದು ಲೋಕ ಅಂತ ಜಗತ್ತಿಗೆ ಪರಿಚಯ ಮಾಡಿಕೊಳ್ಳಲಿಕ್ಕೆ ಪ್ರಿಂಟ್ ಮಾಡಿದರು. ಅಲ್ಲಿ ಗುರುಗಳು ಶಿಷ್ಯನಿಗೆ ಪತ್ರ, ಅಯ್ಯ ಈ ಒಂದು ಭಾಗವತ ಧರ್ಮ ಆ ದೇವರ ಗುಣಚಿಂತನೆ ಮಾಡುವುದರಿಂದ ನಿನ್ನಲ್ಲಿ ಮೂಡಿ ಬಂದಿದೆ, ನನಗೆ ಗೊತ್ತಾಗ್ತಾ ಇದೆ. ಈ ಊರಲ್ಲಿ ಕೂತು ಇನ್ನೊಂದು ಗುಣ ಈ ಥರ ಚಿಂತನೆ ಮಾಡು ಅಂತ ಹೇಳಿದ ಕೂಡಲೇ, ಹೌದು ಗುರುಗಳೇ ನನಗೆ ಈ ಗುಣ ಚಿಂತನೆಯಿಂದ ಇಂಥ ಫಲ ಬರ್ತಾ ಇದೆ, ನಿಮ್ಮ ಅನುಗ್ರಹದಿಂದ ಎರಡನೇ ಚಿಂತನೆಗೆ ಶುರು ಮಾಡುತ್ತಾ ಇದ್ದೇನೆ ಅಂತ ಬರ್ತ. ನಮಗಿಲ್ಲಿದೆ ಸಬ್ಜೆಕ್ಟೇ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಒಣ ತಿನ್ನೋದು ಏನು, ಆ ಪಾತ್ರ ತಿಕ್ಕು ಈ ಪಾತ್ರ ತಿಕ್ಕು ಅದು ಮಾಡು ಇದು ಮಾಡು. ನಾವು ಅಷ್ಟೇ ನೀವು ಅಷ್ಟೇ ಗಂಡಸರು ಹೆಂಗಸರು ಎಲ್ಲ ಸೇರಿಕೊಂಡು ನಮಗೆ ನಾವೇ ಸರ್ಟಿಫಿಕೇಟ್, ನಾವು ಬಹಳ ಸಾಧನೆ ಮಾಡ್ತಾ ಇದ್ದೇವೆ ಅಂತ ಏನು ಮಾಡ್ತಾರೆ ಏನು ಗೊತ್ತಾ. ಈ ಥರ ಒಂದೊಂದು ಒಂದೊಂದು ಗುಣ ಚಿಂತನೆ ಮಾಡ್ತಾ ಬಂದರೆ ಅಂಥ ಗುಣಗಳು ಮೂಡಿ ಬರುತ್ತೆ. ಮಿನಿಮಮ್ ಗುಣಗಳು ಎಷ್ಟು ಅಂದರೆ 30. ಅದನ್ನು ಭಾಗವತ ಧರ್ಮಗಳು ಅಂತ ಹೇಳ್ತಾರೆ. ಈ ಥರ ಹೇಳಿಕೊಟ್ಟ ಮಹಾನುಭಾವರೇ ಅರಣ್ಯಕಾಚಾರ್ಯರು. ಅವರ ಶಿಷ್ಯರ ಪಾದ ನೆನೆದರೆ ಸಾಕು ಜಗತ್ತು ಪವಿತ್ರ ಆಗಿಬಿಡುತ್ತೆ, ಅಂಥ ಶಿಷ್ಯರನ್ನು ತಯಾರು ಮಾಡಿದರು. ಅದಕ್ಕೆ ಹೇಳುತ್ತಾರೆ ಇಲ್ಲಿ ಭೂದೇವಿಗೆ ಕಶ್ಯಪ ಅಂತ ಹೆಸರು ಬಂತಲ್ಲ ಯಾಕೆ ಅಂದರೆ ತಮ್ಮ ಶಯಾನೇನ ಪಿಬತಿ. ಭೂದೇವಿ ಮಲಗಿಕೊಂಡೇ ಬಿದ್ದ ಮಳೆಯ ನೀರನ್ನು ಕುಡಿಯುತ್ತಾಳೆ. ಶಯಾನ ಏವ ಮಲಗಿಕೊಂಡೇ ಕುಡಿಯುತ್ತಾಳಾದ್ದರಿಂದ ಆಕೆಗೆ ಕಶ್ಯಪ ಹೆಸರು. ಆಕೆ ಒಳಗೆ ನಿಂತ ಭಗವಂತನಿಗೆ ಕಶ್ಯಪ ಹೆಸರು. ಅಲ್ಲ ಇದೇನು ಗುಣ ಮಲಕ್ಕೊಂಡು ನೀರು ಕುಡಿಯೋದು ನಾ ಕುಡಿಬೋದಷ್ಟೇ ಅಲ್ಲ. ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಮಲಗಿ ಇನ್ನ ಎಚ್ಚರ ಆಗಲಿಲ್ಲ ಹೌದಾ ಅಲ್ಲ ಹೇಳ್ತಾರಲ್ಲ ಮಲಗಿ ಪರಮ ದರದಿ ಪಾಳಲು ಕುಳಿತು ಕೇಳುವ. ಮಲಗಿ ಪಾಳಲು ಅಂದರ್ಥ ಏನು? ಇಂದ್ರಿಯಗಳೆಲ್ಲ ಹತೋಟಿ ಇಲ್ಲದೆ ಮಲಗಿದಾಗ ಇಂದ್ರಿಯಗಳು ಹತೋಟಿ ಇರುತ್ತಾ ಇರಲ್ಲ. ಈಗಲೂ ನಮ್ಗೆ ಹತೋಟಿ ಇರಿದಾ ಇಲ್ಲ. ನಾವು ಹೇಳೋದೆಲ್ಲ ಮಲಗಿ ಪಾಡು. ಅದಕ್ಕೆ ಮೊಳಗಿದ್ದರೂ ಕೂಡ ದೇವರ ಚಿಂತನೆ ಅಂದರೆ ಇಂದ್ರಿಯಗಳು ಹತೋಟಿ ಚೂರು ಚೂರಿದ್ದಾಗ ದೇವರ ಚಿಂತನೆ ಬರಬೇಕಾ? ದೇವರನ್ನ ಭೂದೇವಿ ಒಳಗೆ ಕಶ್ಯಪ ಅಂತ ಚಿಂತನೆ ಮಾಡಬೇಕು. ನಂತರ ಉಮಾ
ಪೂರ್ಣ ಅರ್ಥ ಆಗಲಿಲ್ಲ ಆಚಾರ್ಯ ಭೂದೇವಿಗೆ ಕಶ್ಯಪ ಅಂತ ಅರ್ಥ ಆಗಿದ್ದು ನೀವು ಪೂರ್ತಿ ಅರ್ಥ ಆಗಲಿಲ್ಲ. ಅದು ಹೇಗೆ ಅವಳು ಮಗಿ ಮಲ್ಕೊಂಡು ನೀರು ಕುಡಿದ ಅರ್ಥ ಏನು ಬಂದ್ಬಿಟ್ಟು?
ಆಕೆ ಭೂಮಿ ಶಯನ ಮಾಡಿ ಇರ್ತಾಳೆ, ಮೇಲಿಂದ ಬಿದ್ದ ನೀರು ಹಾಗೆ ಕುಡಿತಾಳೆ, ಮಲಗಿಯೇ ಕುಡಿತಾಳೆ. ಕಂ ಉದಕಂ ಶಯಾನ ಶಿವತಿ ಕಶ್ಯಪ ಅಂದರೆ ನೀರನ್ನು ಮಲಗಿಯೇ ಕುಡಿಯುತ್ತಾಳಾದ್ದರಿಂದ. ಅಲ್ಲ ನೀವು ಕೇಳಿಬಿಡಿ ನಂತರ ಬರ್ಬೋದು, ಸದ್ಯಕ್ಕೆ ಕೇಳಿಬಿಡಿ ನಾನು ಕೇಳ್ತಾ ಹೋಗ್ಬಿಡಿ. ಯಾಕಂದರೆ ನಾನು ಕೇಳಿದ ಕೇಳಿದಾಗ ಮಲಗಿ ಬರ್ತಾ ಹೋಗಿದ್ರ ಬರೆಯೋ ಕಾಲಕ್ಕೆ ನನ್ನ ಮಾತು ಹೊರಟು ಅಂತ ಬರುತ್ತೆ. ಚೆನ್ನಾಗಿ ಕೇಳಿ ಮತ್ತು ಬರೆಸ್ತೇನೆ, ಎಲ್ಲ ಡಿಟೇಲ್ ಬರೆಸ್ತೇನೆ. ಹಾಂ ಇನ್ನು ಎರಡನೇದು ಯಾರು ಅಂದರೆ ಉಮಾದೇವಿ. ಆಕೆ ಹೆಸರು ಅತ್ರಿ. ಯಾಕೆ ಎಂದು ಹೇಳುತ್ತಾರೆ? ಅತ್ರತ್ವಾತ್ ಅತ್ರಿ. ಸ್ವರ್ಗ ಲೋಕದಲ್ಲಿದ್ದುಕೊಂಡು ಎಲ್ಲ ಯಜ್ಞಭಾಗಗಳನ್ನು ಸ್ವೀಕಾರ ಮಾಡುತ್ತಾಳಾದ್ದರಿಂದ ಆ ಉಮಾದೇವಿಗೆ ಅತ್ರಿ ಹೆಸರು. ಭೂದೇವಿಗೆ ಹೆಸರು ಕಶ್ಯಪ. ಯಾಕೆ ಹೆಸರು? ಮಲಗಿಕೊಂಡೇ ನೀರನ್ನು ಕುಡಿಯುತ್ತಾಳಾದ್ದರಿಂದ ಆಕೆಗೆ ಕಶ್ಯಪ ಹೆಸರು. ಉಮಾದೇವಿ ಹೆಸರು ಅತ್ರಿ. ಯಾಕೆ ಅತ್ರಿ? ಎಲ್ಲ ಯಜ್ಞಭಾಗಗಳನ್ನು ಸ್ವರ್ಗಲೋಕ ಕೊಳವಾಗಿದ್ದುಕೊಂಡು ನೀರನ್ನು ಕುಡಿಯುತ್ತಾಳೆ. ಈಗ ನೀರೆಲ್ಲಿ ಬಿಡುತ್ತೆ? ಮಳೆ ಎಲ್ಲ ಭೂಮಿಯಲ್ಲಿ ಬಿಡುತ್ತೆ. ಭೂಮಿ ಎಲ್ಲ ಬಿದ್ದರೆ ಬಾಯಿಯಲ್ಲಿ ಬೇಕು ಅಂದರೆ ನಾನು ಮಳೆ ಕೊಡೋದು ವಿಸ್ತಾರವಾಗಿದ್ದು ಪಡೆದು ಬಿಡುತ್ತಾರೆ ಎಲ್ಲ. ಆದ್ದರಿಂದ ಇನ್ನು ಮೂರನೇದು ಯಾರು ಹೇಳ್ತಾರೆ, ಕಣ್ಣಿನೊಳಗೆ ನೀರಿರುತ್ತಾ ಇಲ್ಲ. ನೀರಿನಲ್ಲಿ ಯಾರಿರ್ತಾರೆ ಅಂದರೆ ಪರ್ಜನ್ಯ ಅಕ್ಷಿಗತ ಉದಕೆ, ನೀರಿನಲ್ಲಿ ಇರುವಂಥವರು ಯಾರು? ಪರ್ಜನ್ಯ ನಾಮಕ ದೇವ. ಆ ಪರ್ಜನ್ಯನಿಗೆ ಭರದ್ವಾಜ ಅಂತ ಹೆಸರು. ಏನು ಹೆಸರು? ಯಾಕೆ ಅಂದರೆ ವೃಷ್ಟಿಯ ವಾಜಂ ಅನ್ನಂ ಭರೇ ವರ್ಧಯತೀತಿ ಅಂದರೆ ಮಳೆಯಿಂದ ಅನ್ನವನ್ನು ವೃದ್ಧಿಗೊಳಿಸ್ತಾರಾದ್ದರಿಂದ ಅವರಿಗೆ ಭರದ್ವಾಜ ಅಂತ ಹೆಸರು. ಏನು ಹೆಸರು? ಯಾಕೆ ಹೆಸರು? ಮಳೆಯ ಮೂಲಕ ಅನ್ನವನ್ನು ವೃದ್ಧಿಗೊಳಿಸ್ತಾರಾದ್ದರಿಂದ ಅವರಿಗೆ ಭರದ್ವಾಜ ಅಂತ ಹೆಸರು. ಯಾರಿಗೆ? ಪರ್ಜನ್ಯ ನಾಮಕ ದೇವರಿಗೆ. ಎಲ್ಲಿರ್ತಾರೆ? ಮಣ್ಣಿನಲ್ಲಿರುವ ನೀರಿನಲ್ಲಿ ಇರ್ತಾರೆ. ಎಷ್ಟು ಜನ ಪರಿಚಯ ಆಗಿರುವಾಗ ಯಾರೋ ತಮಾಷೆ ಹೇಳ್ತಾರೆ ಪಂಚಪಾಂಡವರು ಎಷ್ಟು ಜನ? ಪಂಚಪಾಂಡವರು ಮಂಚದ ಕೋಡಿನಂತೆ ಮೂವರೇ ಅಂತ ಇಬ್ಬರು ತೋರಿಸ್ತಾರೆ. ಪಂಚಪಾಂಡವರು ಮಂಚದ ಕೋಡಿನಂತೆ ಮೂವರೇ ಅಂತ ಹೇಳಿ ಹೀ ತೋರಿಸಿದ್ದಾರೆ ಅಂದ್ರೆ ಸಂಖ್ಯೆಯ ಪರಿಚಯ ನಿಮಗೆ ಸುಮ್ಮನೆ ಹೇಳಿ. ನಂತರ ಇನ್ನೊಬ್ಬರು ಬರ್ತಾ ಇದ್ದಾರೆ, ಯಾರಯ್ಯ ಅಂದರೆ ಸೂರ್ಯ ಆದಿತ್ಯ. ಸೂರ್ಯ ಎಲ್ಲಿರ್ತಾರೆ ಅಂತ ಹೇಳ್ತಾರೆ, ವರ್ತುಲ ಮಂಡಲ ಮಧ್ಯಸ್ಥ ಕನೀಲಿಕಾಯ, ಈ ಕಪ್ಪು ಗುಡ್ಡಿನ ಮಧ್ಯೆ ಚುಕ್ಕೆ ಪ್ರಾಂತ ಇದೆಯಲ್ಲ ಅಲ್ಲಿ ಸೂರ್ಯ ಆದಿತ್ಯ ಇರ್ತಾರೆ. ಅವರಿಗೆ ಹೆಸರೇನು? ವಿಶ್ವಾಮಿತ್ರ. ವಿಶ್ವಾಮಿತ್ರ ಅಂದ್ರೆ ಯಾಕೆ ಹೇಳ್ತಾರೆ? ತನ್ನ ಪ್ರಕಾಶದಿಂದ ಲೋಕಕ್ಕೆ ಜ್ಞಾನವನ್ನ ಹುಟ್ಟಿಸಿ ಸಂತೋಷವನ್ನ ಕೊಡುವುದರ ಮೂಲಕ ಸ್ನೇಹಿತರಾದ್ದರಿಂದ ಸೂರ್ಯನಿಗೆ ವಿಶ್ವಾಮಿತ್ರ ಅಂತ. ವಿಶ್ವಕ್ಕೆ ಮಿತ್ರ, ಅಮಿತ್ರ ಅಲ್ಲ ಮಿತ್ರ. ಹೌದಾ? ವಿಶ್ವಾಮಿತ್ರ ಅಂತ ಯಾಕೆ ಹೆಸರು ಬಂತು ಸೂರ್ಯದೇವರಿಗೆ? ಜಗತ್ತಿಗೆ ತನ್ನ ಪ್ರಕಾಶದಿಂದ ಜ್ಞಾನವನ್ನು ಹುಟ್ಟಿಸಿ ಸಂತೋಷವನ್ನು ಕೊಡುವುದರ ಮೂಲಕ ಸೂರ್ಯನಿಗೆ ವಿಶ್ವಾಮಿತ್ರ ಅಂತ ಹೆಸರು. ಅಂಥ ವಿಶ್ವಾಮಿತ್ರ ನಾಮಕ ಸೂರ್ಯ ಎಲ್ಲಿದ್ದಾರೆ? ಮಣ್ಣಿನ ಕಪ್ಪು ಗುಂಡಿನ ಮಧ್ಯದ ಚುಕ್ಕೆ ಎಲ್ಲಿದ್ದಾರೆ? ಕನೀಲಿಕ. ಸರಿ, ಇನ್ನ ರುದ್ರದೇವರಿದ್ದಾರೆ. ರುದ್ರದೇವರು ಎಲ್ಲಿದ್ದಾರೆ ಹೇಳ್ತಾರೆ? ಕಣ್ಣಿನಲ್ಲಿ ಕೆಂಪು ರೇಖೆಗಳಿರುತ್ತ, ಸ್ವಲ್ಪ ಜ್ವರ ಬಂದಾಗ ಚೆನ್ನಾಗಿ ಕಾಣಿಸುತ್ತೆ ಕೆಂಪು ರೇಖೆಗಳು. ಆ ಕೆಂಪು ರೇಖೆಗಳಲ್ಲಿ ರಕ್ತರೇಖಾಸು, ಅಲ್ಲಿ ಗೌತಮ ನಾಮಕ ರುದ್ರದೇವರಿದ್ದಾರೆ. ರುದ್ರದೇವರಿಗೆ ಏನು ಹೆಸರು? ಗೌತಮ ಅಂತ ಹೆಸರು. ಯಾಕೆ ಗೌತಮ ಅಂದರೆ ಅತಿಶಯಿತ ಜ್ಞಾನವತ್ವೇನ, ಅತಿಶಯವಾದ ಜ್ಞಾನ ಹೊಂದಿದ್ದರಿಂದ ರುದ್ರದೇವರಿಗೆ ಗೌತಮ ಅಂತ ಹೆಸರು. ಅದರಿಂದ ಎಲ್ಲಿದ್ದಾರೆ ಅವರು? ಮೊದಲಿಂದ ಹೇಳೋಣ, ಯಾಕಂದ್ರೆ ಪ್ರಾಕ್ಟೀಸ್ ಹಾಗೆ ಮಾಡಬೇಕು. ಯಾವಾಗ ಭಯಪಾಠ ಮಾಡಿದ್ರ ಕಂಠಪಾಠ ಪದ್ಯಗಳನ್ನ? ಹಾ, ಹೀಗೆ ಮಾಡಬೇಕು. ಮಾಡಬೇಕು ಅಂದರೆ ಒಂದು ಪದ್ಯ ಕಲಿಯಿರಿ, ಕಲಿತ ಮೇಲೆ ನೋಡದಂತೆ ಬರೆಯಿರಿ, ಬರೆದರೆ ಆ ಪದ್ಯ ಬರುತ್ತೆ. 20 ಸಲ ನೋಡದೆ ಹೇಳೋದಕ್ಕಿಂತ 1 ಸಲ ನೋಡದೆ ಬರೆದರೆ ಅದು ಗಟ್ಟಿಯಾಗುತ್ತೆ. ಒಂದು ಪದ್ಯ ಬರೆದ್ರ ಬಂತ, 2ನೇ ಪದ್ಯ ಕಲಿಯಿರಿ, ಆ ಕಲಿತೀರ ಆದಮೇಲೆ ಮೊದಲನೇದು 2ನೇದು ಬರೀರಿ, ಬರೆದರೆ 2 ಗಟ್ಟಿಯಾಗುತ್ತೆ. ಹಾಗೆ 3 ಅಕ್ಷಾಕಾರತಮ್ಮ ಸಂಧಿ ಕಲಿಯಬಹುದು. ಅಕ್ಷಾಕಾರತಮ್ಮ ಸಂಧಿ ಎತ್ತಿದೆ ದೊಡ್ಡದಿದೆ, ಹೌದಾ? ಒಂದು ದಿವಸದಲ್ಲಿ ಕಲಿಯಬಹುದಾ? ಆಗತ್ತಾ? ಆಯಿತು. ಯಾವಾಗ ಸ್ವಲ್ಪ ಹೋಗಿದ್ದೆ ಗೊತ್ತಿನವ್ರಿಗೆ ಹೋದಾಗ ಅಷ್ಟೊಂದು ಬಾಯ್ಪಾಠ ಮಾಡಬೇಕಂತ ಮನಸ್ಸಿಗೆ ಬಂದಿದ್ದಿಲ್ಲ. ಚಿಕ್ಕ ಹುಡುಗಿ ಬಾಯ್ಪಾಠ ಹೇಳ್ತಾ ಇದ್ದೆ, ನಾಚಿಕ ಆಗಿದ್ದೆ, ದೊಡ್ಡವರು ಆಗಿದ್ದೇನೆ ಬಲ್ಲಲ್ಲ ಅಂತ. ಅವರ ತಲೆ ಆರಾಧನೆ ಇದೆ ಅಂತ ತಿಳ್ಕೊಂಡು ಬೆಳಿಗ್ಗೆ ಕೂತವರು ರಾತ್ರಿ 12 ಗಂಟೆಗೆ ಎದ್ದರು. ಒಂದೊಂದು ಪದ್ಯ, ಎರಡನೇ ಪದ್ಯ, ಮೂರನೇ ಪದ್ಯ, ಹೀಗೆ ಕಲ್ಪು 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 ಅರ್ಪಣೆ ಮಾಡಿದ್ದೇ ಒಂದು ಜಾಗ, ವಿಶೇಷವಾಗಿ ಜಾಗ ಮಾಡಿ ಅವರಿಗೆ ಅರ್ಪಣೆ ಮಾಡಿ. ಹೀಗೆ ಹಾಗೆ ಇಲ್ಲಿ ಕಲಿಯೋಕ್ಕಾಗುತ್ತ ಯಾವುದು ನಮಗೆ ನೆನಪಿರಬೇಕು, ಒಂದೊಂದು ಒಂದೊಂದು ಕಲಿಬೇಕು, ಎರಡನೇದು ಹಾಗೆ ಸೆಳೆಕೋಬೇಕು. ಈ ಥರ ನೀವು ಮಾಡಬೇಕಾಗಿದ್ದಲ್ಲಿ ಮುಂದಿನ ಸಬ್ಜೆಕ್ಟ್ ಇದೆ, ಯಾವುದು? ಬಿಂಬ ಸಂಸ್ಥಾಪನಾ ಪ್ರಕರಣ. ದೇವರ ರೂಪಗಳೆಲ್ಲ ಒಬ್ಬ ಇಷ್ಟು ರೂಪ ಅಂದರೆ ಆಗಲ್ಲ, ಒಂದೊಂದು ನೆನೆಯಬೇಕು, ಎರಡನೇ ತಗೋಬೇಕು, ಎರಡು ನೆನೆಯಬೇಕು, ಮೂರು ನೆನೆಯಬೇಕು. ಹಾಗೆ 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 ಮಾಡುತ್ತಾ ನಿಮ್ಮಲ್ಲೇ ಎಲ್ಲೋ ಅಲ್ಲ, ನಿಮ್ಮಲ್ಲೇ ದೇವರನ್ನ ನೆನೆಯುತ್ತಾ 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 ಅಂದರೆ ಪ್ರಾಕ್ಟೀಸ್ ಮಾಡುತ್ತಾ ಬರಬೇಕು. ಅದಕ್ಕೇನು ಬೇಕು ಹೇಳಿ? ಮಾಡಲೇಬೇಕು ಅಂತ ಹಂಬಲ ಹುಟ್ಟುತ್ತಾ ಅದ್ಭುತವಾಗಿ ನಡೆಯುತ್ತೆ. ಸರಿ, ಮುಂದೆ ನೋಡಿದರೆ ಜಾತಮಿತನಕ್ಕೀತಿ ಜಮದಗ್ನಿನಾಮ ಅಗ್ನಿ ಯತ್ರಷ್ಣ ತತ್ರ ಸ್ಥಿತ್ವ ಉಪಾಸತೆ. ಕಪ್ಪು ಗುಡ್ಡಿನ ಪ್ರಾಂತ, ಆ ಕಪ್ಪು ಗುಡ್ಡಿನ ಪ್ರಾಂತದಲ್ಲಿ ಯಾರಿರ್ತಾರೆ ಅಂದರೆ ಅಗ್ನಿ ಇರ್ತಾರೆ. ಆ ಅಗ್ನಿಗೆ ಹೆಸರು ಏನು? ಅಗ್ನಿದೇವರಿಗೆ ಜಮದಗ್ನಿ. ಜಾತಂ ಹುಟ್ಟಿದಂಥ ಬೆಳೆ, ಅದನ್ನು ಮಿತಂ ಅತ್ತಿ ಮಿತವಾಗಿ ಉಣತಾರ, ಆದ್ದರಿಂದ ಅವರಿಗೆ ಜಮದಗ್ನಿ ಅಂತ ಹೆಸರು. ನಾವು ಕೂಡ ಇದ್ದದ್ದನ್ನೆಲ್ಲ ತಿಂದು ಬಿಟ್ಟರೆ ನಾವು ಗತಿ ಇಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಿತವಾಗಿ ತಿಂದರೆ ಹಿತವಾಗಿ ದೇವರು ಸಿಗ್ತಾರೆ. ನಾಲಿಗೆ ಹಿಡಿತದಲ್ಲಿ ಬರಲಿ ಅಂತಾರೆ, ಬರಲ್ಲ ಸಾಮಾನ್ಯವಾಗಿ, ಹೌದಾ? ನಾಲಿಗೆ ನಮ್ಮ ಮಾತು ಕೇಳಲ್ಲ, ನಾಲಿಗೆ ಮಾತು ಹೊಟ್ಟೆ ಮಾತು ನಾಲಿಗೆ ಕೇಳೋದೇ ಇಲ್ಲ, ನಮ್ಮ ಮಾತಂತೂ ನಾಲಿಗೆ ಕೇಳೋದೇ ಇಲ್ಲ. ಯಾಕೆ? ಆ ಪದಾರ್ಥ ನೋಡಿದ ಕೂಡಲೇ ಹೋಗಬೇಕು ಅನ್ನಿಸ್ತಾ ಇರುತ್ತೆ. ಅದು ಹೋಗಬೇಕಾ? ಆ ಜಮದಗ್ನಿಗಳನ್ನು ಸ್ಮರಣೆ ಮಾಡಬೇಕು. ಯಾರು? ಅಗ್ನಿದೇವರೇ, ನಮ್ಮ ಕಣ್ಣಲ್ಲಿ ಕಪ್ಪು ಗುಡ್ಡಿನ ಪ್ರಾಂತದಲ್ಲಿ ಜಮದಗ್ನಿ ಅಂತ ಕರೆಸಿಕೊಂಡಿದ್ದಾರೆ. ಯಾವುದನ್ನ? ವಿಶೇಷವಾಗಿ ಆಹುತಿಗಳನ್ನು ಮಿತವಾಗಿ ಸ್ವೀಕಾರ ಮಾಡುತ್ತಾರಾದ್ದರಿಂದ. ಇನ್ನ ಹೇಳಲೇಬೇಕಲ್ವ, ಹೋಮಕ್ಕೆ ಕೂತಿರ್ತಾರೆ, ಹೋಮಕ್ಕೆ ಕೂತಿರುವಾಗ ಆಚಾರ ಹೇಳ್ತಾರೆ ಸ್ವಾಹ ಅಂತಕಾಲಕ್ಕೆ ಮಾತ್ರ ಹಾಕಿತುಪ್ಪ ಅಂತಾರೆ. ಇವರಿಗ ವರ್ಷಕ್ಕೊಮ್ಮೆ ಮಾಡು ಹೋಮ ಅಂತ. ಹೋಮ ಅಂದ್ರೆ ಒಂದು ತಲೆಯಲ್ಲಿ ತುಪ್ಪ ಹಾಕೋದೇ ಹೋಮ ಅಂತ. ನಮ್ಮ ತುಪ್ಪ ನಾವು ಹಾಕ್ಲಿಕ್ಕೆ ಆಚಾರಿಗೆ ಹೇಳಿ ಅವರು ಸ್ವಾಹ ಅಂತ ಕಾಲಕ್ಕೆಲ್ಲ, ಮತ್ತು ಅವ್ರು ಹೀಗೆ ನೋಡಿದ ಕಾಲಕ್ಕೆ ಮೋಸರು ಹಾಕ್ತಾ ಇರ್ತಾರೆ. ಯಾಕೆ? ತುಪ್ಪ ಹಾಕೋದೇ ಹೋಮ ಅಲ್ಲ. ಹಾಗೆ ಮಂತ್ರವಿಲ್ಲದೆ ಒಂದು ತೊಟ್ಟು ತುಪ್ಪವಿದ್ರೂ ಅದಕ್ಕೊಂದು ಹೋಮ ಮಾಡಬೇಕು, ಬಾಯಿ ಚಿಕ್ಕ ಹೋಮ ಮಾಡಬೇಕು. ಹೇಳುತ್ತಾನೇ ಇರ್ತಾರೆ ಆಚಾರಗಳು, ಸಿಡಿ 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 ಮಾಡಿ ನೋಡ್ತಾ ಇರ್ತಾರೆ, ಹೇಳಲ್ಲ ಅಷ್ಟೇ. ಏನು ಕಾಟ ನಮ್ಮ ತುಪ್ಪ ನಾವು ಹಾಕಿದ್ರೆ ಅಂತ ಅದಕ್ಕೆ ಹೇಳ್ತಾರೆ. ಅಗ್ನಿದೇವರು ಕೂಡ ಮಿತವಾಗಿ ಸ್ವೀಕಾರ ಮಾಡ್ತಾರಂತೆ, ಹೆಚ್ಚೆಚ್ಚು ಹಾಕಿ ಸ್ವೀಕಾರ ಮಾಡಲ್ಲ, ಎಷ್ಟು ಪ್ರಮಾಣ ಇದೆಯೋ ಅಷ್ಟೇ ಹಾಕಬೇಕು. ಇವಾಗ ನಾವು ಹೋಮಕ್ಕೆ 20 ಡಬ್ಬ ತುಪ್ಪ ತಂದೀವಿ ಅಂತ ದೊಡ್ಡ ಸೌಟು ಇಟ್ಟು ಹುಳಿ ಸೌಟು ತಗೊಂಡು ಅದನ್ನು ಹಾಕ್ಲಿಕ್ಕೆ ಹೋದ್ರೆ ಒಬ್ಬಲ್ಲ, ಎಷ್ಟಿದೆಯೋ ಅಷ್ಟು ಪ್ರಮಾಣ ಅದೇ ಅಂತ ಹಾಕ್ತಾ ಬರಬೇಕು. ಅದಕ್ಕೆ ಅವರಿಗೆ ಜಮದಗ್ನಿ ಅಂತ ಹೆಸರು. ಈ ಸಪ್ತರ್ಷಿಗಳ ಹೆಸರು ದೇವತೆಗಳಿಗೇನೆ ಇರುವುದು. ಈ ದೇವತೆಗಳು ಆಯಾ ಋಷಿಗಳಲ್ಲಿ ನಿಂತು ಇಂತಹ ಗುಣಗಳನ್ನು ಪ್ರಕಟ ಮಾಡಿದ್ದಕ್ಕೆ ಋಷಿಗಳಿಗೆ ಹೆಸರು ಬಂತು. ಋಷಿಗಳ ಹೆಸರು ಇವರಿಗೆ ಯಾಕೆ ಬಂತು ಅಂತ ಪ್ರಶ್ನೆ ಬಂದಾಗಲೇ ಬಂದರೆ ಈ ಹೆಸರು ಇಲ್ಲಿ ದೇವರ ಸನ್ನಿಧಾನ ಇದೆ ಆದ್ದರಿಂದ ದೇವತೆಗಳಿಗೆ ಬಂತು. ಆ ದೇವತೆಗಳು ವಿಶೇಷವಾಗಿ ಒಬ್ಬೊಬ್ಬರು ಅಲ್ಲಲ್ಲಿ ಅಂತಹ ಗುಣವನ್ನು ಪ್ರಕಟ ಮಾಡಿದ್ದಕ್ಕೆ ಅವರಿಗೆ ಅಂತಹ ಗುಣದಿಂದಾಗಿ ಅವರಿಗೆ ಹೆಸರು ಬಂತು. ಅವರಿಂದಾಗಿ ಇವರಿಗೆ ಹೆಸರು ಬರಲಿಲ್ಲ, ಇವರಿಂದಾಗಿ ಅವರಿಗೆ ಹೆಸರು ಬಂತು. ನಂತರ ವಸತಾಂ ಉತ್ತಮತ್ವಾತ್ ವಸಿಷ್ಠ ನಾಮ ಇಂದ್ರ ವಸತ ಅಂದರೆ ಎಲ್ಲ ದೇವತೆಗಳಲ್ಲಿ ಬದುಕುವವರಲ್ಲಿ ಶ್ರೇಷ್ಠರು. ನೋಡಿ, ಬದುಕುವವರಲ್ಲಿ ಶ್ರೇಷ್ಠರು. ನಾವೆಲ್ಲ ಬದುಕ್ತಾ ಇದ್ವಲ್ಲ ಅಂತ ಹೇಳಿದರೆ ಅದೆಲ್ಲ ಬದುಕು ಅಂದರೆ ಏನು, ಸಾವು ಅಂದರೆ ಏನು? ದೇವರನ್ನು ಮರುತ್ತಿರುವುದೇ ಸಾವು, ದೇವರನ್ನು ನೆನೆಸಿಕೊಳ್ಳೋದೇ ಬದುಕು. ಹಾಗಾಗಿ ನಾವು ಬದುಕಿದ್ದೇವಾ? ಇಲ್ಲ, ನಾವು ಬದುಕೇ ಇಲ್ಲ. ಅವಾಗವಾಗ ಬದುಕಿದಂತೆ ಮಾಡಿ ಸಂಪ್ರಾಯ ಸಿಗ್ತೀರಾ? ಹಾಗಾದರೆ ಸದಾ ಬದುಕುವವರು ಯಾರು? ದೇವತೆಗಳು. ಯಾವಾಗಲೂ ದೇವರ ನೆನಪಿರುತ್ತೆ, ಆದ್ದರಿಂದ ದೇವತೆಗಳಿಗೆ ಆ ಬದುಕುವವರು ಅಂತ ಹೆಸರು. ಅಂಥ ಬದುಕುವವರಲ್ಲಿ ಸದಾ ದೇವರ ನೆನಪಿರತಕ್ಕಂಥವರು ಇಂದ್ರದೇವರು, ಶ್ರೇಷ್ಠರು. ಆದ್ದರಿಂದ ಅವರಿಗೆ ವಸಿಷ್ಠ ಹೆಸರು. ಅವರಿಗೆ ಬಿಳಿ ಗುಂಡಿನ ಪ್ರಾಂತದಲ್ಲಿ ಇಂದ್ರದೇವರು ಇದ್ದುಕೊಂಡು ವಸಿಷ್ಠ ಅಂತ ಹೆಸರಿನಿಂದ ಉಪಾಸನೆ ಮಾಡುತ್ತಾರೆ ವಾಯುದೇವರನ್ನ. ಇನ್ನು ಭಾರತೀ ದೇವಿ ಇರುತ್ತಾರೆ ಅಂದರೆ ವಾಯುದೇವರ ಪಕ್ಕದಲ್ಲೇ ಇದ್ದುಕೊಂಡು ಉಪಾಸನೆ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಯಾರಾದರೆ ತಮ್ಮ ಕಣ್ಣಿನಲ್ಲಿ ಗೋವತ್ಸ ರೂಪಿ ವಾಯುದೇವರನ್ನ ಸುತ್ತಿರುವ ದೇವತೆಗಳನ್ನು ಎಷ್ಟೊತ್ತಾಯ್ತು ನಾನು ಹೇಳಿದ ತುಂಬ ಹೊತ್ತಾಯ್ತು. ನೀವು ನಿತ್ಯ ಚಿಂತನೆ ಮಾಡಲಿಕ್ಕೆ 10 ನಿಮಿಷ ಸಾಕ? ಅದು ಕೂಡ ಜಾಸ್ತಿಯೇ. ಸರ 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 ಕಣ್ಣಲ್ಲಿ ಚಿಂತನೆ ಮಾಡ್ತಾ ಹೋಗ್ಬೇಕು. ಸ್ವಾಮಿ ಉದ್ಧಾರ ಮಾಡಿ ಅಂತ ಒಮ್ಮೆ, ನಂತರ ನಂತರ ಆದಾಗಲ್ಲ ವಾಯುದೇವರ ಸ್ಮರಣೆ ಮಾಡ್ತಾ ಬಂದರೆ ಅಸುರ ಬಾಧ ಸೋಯಿತ ಆಮಿಟ್ಟದ್ರೆ ಶುರು ಮಾಡ್ಬೋದು. ಆದಿಯಲ್ಲಿ ಈ ರೂಪವನ್ನೇ ಹೆಚ್ಚು ಸ್ಮರಣೆ ಮಾಡ್ತಾ ಬರಬೇಕು. ಹೇಳ್ತಾರೆ, ಏವಂ ಗೋವತ್ಸ ಜ್ಞಾನೇನ, ಯಾರಾದರೆ ವಿಶೇಷವಾಗಿ ಈ ವಾಯುದೇವರು ಹೀಗಿದ್ದಾರೆ ಅಂತ ತಿಳಿದರೆ ಸಾಕು, ತಿಳಿದರೆ ಸಾಕು ನಿತ್ಯವೂ ಕೂಡ. ಏನಾಗುತ್ತೆ ಅಂದರೆ ಇಂದ್ರಿಯಾಭಿಮಾನಿ ಅಸುರ ಬಾಧೋ ನ ಭವತಿ, ಇಂದ್ರಿಯಾಭಿಮಾನಿಗಳಾದ ಅಸುರರ ಬಾಧೆ ನನಗಾಗಲ್ಲ. ಅದಕ್ಕೆ ದಾಸರಾಯರು ಒಂದು ಕೆಲಸ ಮಾಡಿದರು, ಇದನ್ನು ಹೇಳಿದರು. ಎಲ್ಲಿ? ಅಧಿಕಾರದಲ್ಲಿ ದಕ್ಷಿಣ ಅಂಬ ಕದಿ ಗುಣ ರೂಪ ಅಂಭ್ರಣೆಯು ತಾನಾಗಿ ಇಪ್ಪಡು ವತ್ಸ ರೂಪದಲ್ಲಿ ಕೊಂಬಸಿರ ಕದಯೋಗ್ಯ ಪವನ ತ್ರಯಂಬಕಾದಿ ಸಮಸ್ತ ದ್ವಿಜ ಕದಂಬ ಸೇವಿತನಾಗಿ. ಏನು ಮಾಡುತ್ತಾರೆ? ಸರ್ವ ಪದಾರ್ಥಗಳ ತೋರ್ಪ ಅಂದರು. ಅದು ಯಾಕೆ ಜಗನ್ನಾಥದಾಸರು ಈ ಪ್ರಯೋಜನ ಹೇಳಲಿಲ್ಲ? ಇಂದ್ರಿಯಾಭಿಮಾನಿ ಅಸುರರ ಕಾಟ ಇರಲ್ಲ ಅನ್ನೋದನ್ನು ಹೇಳಲಿಲ್ಲಲ್ಲ ಅಂದರೆ ಅವರಂದರು ನಾನು ಎಲ್ಲ ಹೇಳಲಿಕ್ಕೆ ಹೊರಟಿಲ್ಲ. ಅದಕ್ಕೆ ಹೇಳಿದರು ಕೋವಿದರ ಬಳಿ ಹೋಗಿ ತಿಳಿದುಕೊಳ್ಳಿ ಅಂತ ಅಂಟರ್ಲೈನ್ ಆಗ್ತಾರೆ. ನಾನು ಬರೇ ಅಲ್ಲಲ್ಲಿರುವ ಬೆಲ್ಲದಂತೆ ರುಚಿ ತೋರಿಸಿದರೆ ಮಕ್ಕಳು ಹಿಂದೆ ಬರ್ತಾರೆ. ಆ ಥರ ನಿಮಗೆ ತೋರಿಸಿ ನಿಮ್ಮನ್ನು ದೊಡ್ಡವರ ಹತ್ರ ಕಳಿಸಲಿಕ್ಕೆ ಪುಸ್ತಕ ಕೊಟ್ಟೆ ಅಂತ ಹೇಳ್ತಾರೆ. ಹಾಗಾದರೆ ಹೌದಾ? ಗೂಢವಾಗಿ ಹೇಳಿದರು. ಏನದು ಅಂದರೆ ಪದಾರ್ಥಗಳ ತೋರ್ಪ ಅಂದರು. ನಮಗೆ ನೋಡಿ, ಇಂದ್ರಿಯಾಭಿಮಾನಿ ಅಸುರರ ಕಾಟ ಎಲ್ಲಿ ಬರುತ್ತೆ? ನೋಟದಲ್ಲೇ, ಆ ನೋಟದಲ್ಲೇ ಬರುತ್ತೆ. ನೋಡಿದ ಕೂಡಲೇ ಅದು ಬೇಕು ಅದು ಬೇಕು ಇದು ಬೇಕು ಕಾಟ ಶುರು. ಅದಕ್ಕೆ ಹೇಳುತ್ತಾರೆ ವಾಯುದೇವರು ತೋರೋದು ಹೇಗೆ ತೋರ್ತಾರೆ ಅಂದರೆ ಇದು ಬೇಡ ಇದು ಬೇಡ ಇದು ಬೇಡ ಅಂತ ತೋರ್ತಾ ಹೋಗ್ತಾರಂತೆ. ವಾಯುದೇವರನ್ನು ಸ್ಮರಣೆ ಮಾಡಿದರೆ ಅಸುರರ ಕಾಟ ಧ್ವಂಸ ಮಾಡಿ ಈ ನೋಟ ಎಲ್ಲ ಬೇಕು ಬೇಕು ಅಂತಿತ್ತಲ್ಲ, ಆ ಬೇಕೆಂಬ ನೋಡ ಬೇಡ ಬೇಡ ಅಂದರೆ ಇವರು ಬೇಡ ಇದು ಬೇಡ ಅವನು ಬೇಕು, ಈ ಪದಾರ್ಥದೊಳಗೆ ಅವನು ಬೇಕು, ವ್ಯಕ್ತಿಗಳಲ್ಲಿ ಅವನು ಬೇಕು, ಇದು ಬೇಡ ಇದು ಬೇಡ ಅಂತ ನೋಟವನ್ನು ತೋರಿಸ್ತಾರೆ. ಆದ್ದರಿಂದ ಸರ್ವ ಪದಾರ್ಥಗಳ ತೋರ್ಪ ಅಂತ ದಾಸರಾಯರ ಮಾತನ್ನು ಹಾಕೋದಕ್ಕೆ ಹರಿಕಥಾಮೃತ ಸಾರ ಸುಧಾ ಓದಿದ ಮೇಲೆ ಓದಬೇಕು ಅಂತ ದೊಡ್ಡವರ ಅಭಿಪ್ರಾಯ. ಯಾಕೆ ಅಂದರೆ ಅದು ಯಾರೋ ಅಂದರೆ ಹೆಂಗಸರ ಕೈಗೆ ಕೊಟ್ಟ ಅಲ್ಪ ಗ್ರಂಥ ಅಂತ ಬಹಳ ತಪ್ಪು ತಿಳಿಗಳಿಗೆ. ಸುಧಾದಿ ಗ್ರಂಥಗಳು ಓದಿಕೊಂಡ ಮೇಲೆ ಉಪಾಸನೆಗಳು ನೂರಾರು ಕೂತಿರುವಾಗ ಯಾವುದು ಮಾಡಲಿ ಯಾವುದು ಬೀಳಲಿ ಯಾವುದು ಮೊದಲು ಮಾಡಲಿ ಯಾವುದು ನಂತರ ಮಾಡಲಿ ಅಂತವರಿಗೆ ಸುಧಾದಿ ಗ್ರಂಥಗಳು ಓದಿದ ಮೇಲೆ ಗುರುಗಳ ಅನುಗ್ರಹ ಪಡ್ಕೊಂಡ ಮೇಲೆ ದೇವರನ್ನು ಕಂಡ ಮೇಲೆ ಅವರು ಬರೆದ ಗ್ರಂಥ ಯಾರಿಗೆ ಹಾದಿ ತೋರಿತು ಅಂದರೆ ಒಂದೊಂದು ಪದದ ಅರ್ಥ ರಹಸ್ಯ ನೋಡ್ತಾ ಹೋದರೆ ಅದು ಸಾವಿರ ಮುಖದಿಂದ ಬಿಚ್ಚುತ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಯಾರಾದರೆ ವಿಶೇಷವಾಗಿರತಕ್ಕಂಥ ಗೋವತ್ಸ ಚಿಂತನೆ ಮಾಡುತ್ತಾರೆ ಅವರಿಗೆ ಅದ್ಭುತವಾಗಿರತಕ್ಕಂಥ ಇಂದ್ರಿಯಗಳಲ್ಲಿ ಭಗವಂತನ ಚಿಂತನೆ ಬರುತ್ತೆ, ದೈತ್ಯರ ಕಾಟ ಹೋಗಿಬಿಡುತ್ತೆ ಎಂಬುದನ್ನು ಹೇಳಿದರು. ಅದೇ ಇಲ್ಲಿ ಹೇಳಿದ್ರು, ನೇತ್ರಗಳಲ್ಲಿ ವಸಿಷ್ಠ ವಿಶ್ವಾಮಿತ್ರ ಭರದ್ವಾಜಾದಿ ಋಷಿಗಳ ಹೆಸರಿನಲ್ಲಿ ಇರ್ತಾರೆ ಅಂತ ಹೇಳಿದ್ರಲ್ಲ. ಹೌದು, ಅದು ಹೇಗಿದ್ದಾರೆ ಎಲ್ಲಿದ್ದಾರೆ ಅಂತ ಹೇಳಿದ್ರ ಹೇಳಿಲ್ಲ ಅಲ್ಲಿ, ಅದನ್ನೇ ಇಲ್ಲಿ ವಿಸ್ತಾರವಾಗಿ ಮಾಡಿದರು. ಅದಕ್ಕೆ ಹೇಳಿದ್ರು ಅದೇನಾಗುತ್ತೆ, ಇಷ್ಟು ಕೇಳಿದ ಮೇಲೆ ಒಂದು ಪ್ರಶ್ನೆ ಬರುತ್ತೆ ಏನಂತ, ಇಷ್ಟೆಲ್ಲ ವಿಸ್ತಾರವಾದ ದಾಸರಾಯರು ಒಂದು ಪದ್ಯದಲ್ಲಿ ಹೇಳಿಕೊಟ್ರಲ್ಲ ಅದು ಹೇಳಿಕೊಂಡ್ರೆ ಸಾಕ ಅಂತ ಬರುತ್ತೆ, ಅಲ್ಲ ಅಂತ ಉತ್ತರ. ಯಾಕೆ ಅಂದರೆ ಇಷ್ಟು ವಿಸ್ತಾರ ಅಲ್ಲಿ ಹೇಳಲಿಲ್ಲ, ಅದು ಹೇಳುವಾಗ ಕಲೆಯಲ್ಲಿ ಇಷ್ಟು ವಿಸ್ತಾರ ಬಂದರೆ ಅಡ್ಡಿ ಇಲ್ಲ, ಇದೆಲ್ಲ ಕಲೆಯಲ್ಲಿಟ್ಟುಕೊಂಡು ಹೇಳುವಾಗ ವಿಸ್ತಾರ ಬರಬೇಕು. ನಾವು ಯಾವಾಗ ಶಾರ್ಟ್ ಕಟ್ಟಿಗೆ ಹೋಗ್ಬಿಡ್ತಾ ಇರ್ತೀವಿ, ಯಾಕೆ ಇಷ್ಟು ದೊಡ್ಡದು ಹೇಳಬೇಕು ಅಂದರೆ ಉತ್ತರ ಅವಾಗ ಅರ್ಥ ಆಯಿತು. ಎಲ್ಲ ವಿಸ್ತಾರ ತಲೆಯಲ್ಲಿ ಇಟ್ಟುಕೊಂಡು ಹೇಳಿ, ನೆನಪಿಟ್ಟುಕೊಳ್ಳಲಿಕ್ಕೆ ಪದ್ಯ ಇರಲಿ, ಆದರೆ ಈ ವಿಸ್ತಾರ ತಲೆಯಲ್ಲಿ ಬರಬೇಕು. ಹಾಗೆ ವಿಸ್ತಾರ ತಲೆಯಲ್ಲಿ ಬರಬೇಕಾದ್ರೆ ಮಾಡಬೇಕು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಬೇಕಾದ್ರೆ ಏನು ಬಿಡಬೇಕು, ಸೋಮಾರಿತನ ಬಿಡಬೇಕು. ಸೋಮಾರಿತನ ಹೇಗೆ ಬಿಡುತ್ತೆ, ಸಾಕಪ್ಪ ಈ ಆಚಾರ ಎಲ್ಲ ಹೇಳ್ತಾ ಇರ್ತಾರೆ, ದಿನಾ ಯಾರು ಮಾಡೋದು ಅಲ್ವಾ. ಇನ್ನೊಂದು ಪ್ರಶ್ನೆ ಬರುತ್ತೆ, ಯಾರು ನಾನು ಕೇಳಿದ್ರು ನಿಮ್ಮನ್ನು ಕೇಳಿದ್ದಾರೆ ಗೊತ್ತಿಲ್ಲ, ನಿಮ್ಗೆ ಆ ಪ್ರಶ್ನೆ ಬಂತು ಇಲ್ಲ ಗೊತ್ತಿಲ್ಲ, ಅವ್ರಿಗೆ ಬಂದು ಪಾಪ ನನ್ನೇ ಡೈರೆಕ್ಟಾಗಿ ಕೇಳಿದ್ರು, ಆಚಾರ್ಯ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ನಾನು ಪುರಾಣ ಹೋಗಕ್ಕೆಲ್ಲ ಹೇಳ್ತಾ ಇರ್ತಾರೆ, ಈ ಆಚಾರಗಳೆಲ್ಲ ಬರ್ತಾರಲ್ಲ ಅವ್ರು ಏನು ಮಾಡಲ್ಲ, ನಿಮ್ಗೆ ಹೇಳ್ತಾರೆ ಅಷ್ಟೇ, ನೀವೇ ಮಾಡಿ ಮಾಡಿದ್ರೆ ಸ್ವಲ್ಪ ಈ ಆಚಾರ ಒಂದು ಮಾಡಲ್ಲ, ಆದ್ದರಿಂದ ನೀ ಹೋಗಬೇಡ ಅಂತ ಹೇಳ್ತಾರೆ, ಏನ್ ಮಾಡಲಿ ಆಚಾರ್ಯ ಅಂತ ಕೇಳಿದೆ. ನಾನೇ ಉತ್ತರ ಕೊಡಲಿ, ಸರಿ ಉತ್ತರ ಇದು ಕೊಟ್ಬಿಡುತ್ತೇನೆ, ತಲೆಯಲ್ಲಿ ಇಟ್ಟುಕೊಳ್ಳಿ ಪಾಪ ನೀವೇನು ಮಾಡಿಲ್ಲ ಪ್ರಶ್ನೆ, ಉತ್ತರ ಹೀಗೆ ಇಟ್ಟುಕೊಳ್ಳಿ ನನಗೆ ಕೊಡೋದು. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಯಾರಿಗೂ ಇಂಗ್ಲೀಷ್ ಬರಲ್ಲ, ಪಟ್ಟಣಕ್ಕೆ ದೂರ, ಅಲ್ಲಿ ವೈದ್ಯರು ಯಾರೂ ಇಲ್ಲ, ಎಲ್ಲರಿಗೂ ರೋಗ ಬಂದಿದ್ದು ಶುಗರು ಬಿಪಿನೋ ಎಲ್ಲ ಬಂದಿದೆ. ಅವರು ಡಾಕ್ಟರ್ ಹತ್ರ ಹೋದರು ಪಟ್ಟಣಕ್ಕೆ, ಆ ಡಾಕ್ಟರ್ ಹೇಳಿದರು ಔಷಧ ಬರೆದು ಕೊಡ್ತೇನೆ, ಆದರೆ ಕಾಲಕಾಲಕ್ಕೆ ಬದಲಾವಣೆ ಆಗುತ್ತೆ ಔಷಧ, ನಾವು ಬರಲಿಕ್ಕೆ ದೂರ ಅನ್ನೋದು, ಹಾಗಾದರೆ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಆಯಿತು ಅಂದರು, ಬಂದು ಕೂಡಲೇ ಅವ್ರ ಟೆನ್ಷನ್ ಶುರು ಆಯಿತು. ಆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಏನಾದರೂ ಅಲ್ಲಿ ಕನ್ನಡದಲ್ಲಿ ಕೊಡ್ತಾರೆ ಇಂಗ್ಲೀಷಲ್ಲೇ ಕೊಡ್ತಾರೆ, ಆ ಇಂಗ್ಲೀಷು ನಮಗೆ ಅರ್ಥ ಆಗಲ್ಲ, ಆ ಶಾಪ ಅವರಿಗೆ ಮಾತ್ರ ಅರ್ಥ ಆಗುತ್ತೆ, ಆ ಥರ ಬರೀತಾರೆ. ಅದೇ ಪ್ರತ್ಯೇಕ ವಿಶೇಷ ವಿಶೇಷ ಅಲ್ವಾ, ಅಕ್ಷರ ನಮಗೆ ಅರ್ಥ ಆಗಲ್ಲ, ಸಪ್ರೇಟ್ ಭಾಷೆ ಅಂತ ಕಾಣುತ್ತದೆ, ಆ ಥರ ಬರೀತಾರೆ ಅವರು. ಇವ್ರಿಗೆ ಅರ್ಥ ಆಗುತ್ತಾ, ಅರ್ಥ ಆಗಲ್ಲ, ಹೇಗೆ ಮಾಡಬೇಕು, ಆ ಪ್ರಿಸ್ಕ್ರಿಪ್ಷನ್ ಎಲ್ಲ ಬರ್ಕೊಟ್ಟಿದ್ದಾರಲ್ಲ ಅಂದರೆ ಅವಾಗೆಲ್ಲ ಆ ಪೋಸ್ಟ್ ಮನ್ ಬರ್ತಾನಲ್ಲ, ಪೋಸ್ಟ್ ಬರ್ತಾನಲ್ಲ ಅವನ ಕೇಳಿಕೊಂಡು ನಿಂಗೆ ಇಂಗ್ಲೀಷ್ ಬರುತ್ತಾ, ಬರುತ್ತೆ ಸ್ವಲ್ಪ ಹೇಳ್ತೀಯ, ಹೇಳ್ತೇನೆ ಅಂತ ಬಂದ ಕೂಡಲೇ ಬೆಚ್ಚಿ ಹೇಳಲಿಕ್ಕೆ ಶುರು ಮಾಡಿದ. ಹೀಗೆ ಈ ಟ್ಯಾಬ್ಲೆಟ್ ಹೀಗೆ ತೊಗೋಬೇಕು, ನಿಮ್ಮ ಡಾಕ್ಟರ್ ಹೇಳಿದ್ದಾರೆ, ನಾನಲ್ಲ ನಿಮ್ಮ ಡಾಕ್ಟರ್ ಹೇಳಿದ್ದಾರೆ ಈ ಥರ ತಗೋಬೇಕು ಈ ಥರ ತಗೋಬೇಕು ಅಂತ ಹೇಳಲಿಕ್ಕೆ ಶುರು ಮಾಡಿದೆ. ಹ್ಞೂ ಭಯದ ಈ ಪೋಸ್ಟ್ ನಾನು ಇಷ್ಟು ಹೇಳುತ್ತಾನೆ, ಇವನೇ ಟ್ಯಾಬ್ಲೆಟ್ ತಗೊಂತಾ ಇಲ್ಲ, ನಾವೇ ತಗೋಬೇಕು, ಇವನೇ ತಗೊಳ್ತಾ ಇಲ್ಲ, ಈ ಪೋಸ್ಟ್ ಮನ್ ಬರ್ತಾನಲ್ಲ ಇವನೇ ಟ್ಯಾಬ್ಲೆಟ್ ತಗೊಂತಾ ಇಲ್ಲ, ನಾವೇ ತಗೊಳ್ಳೋದು. ಓ ಪೋಸ್ಟ್ ಮನ್ ಅಂತ ಕೊಟ್ಟದ್ದು ನಾನಲ್ಲ ಡಾಕ್ಟರು, ಅದು ಕೆಲಸ ಮಾಡೋದು ಇಲ್ಲೋದು ಅವನಿಗೆ ಗೊತ್ತು, ತಗೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ, ಮತ್ತೆ ಓದಿ ಹೇಳಿದವ್ ನಾನಷ್ಟೇ, ನಾನು ತಗೊಂಡ್ರೆ ಏನು ಬಿಟ್ಟರೆ ಏನು ನಿಮಗೆ, ನೀವು ನಿಮ್ಮ ಡಾಕ್ಟರ್ ಹೇಳಿದ್ದು ಕೇಳಿ ಉದ್ಧಾರ ಆಗಿ ಅರ್ಥ ಆಯ್ತು ತಾನೆ. ನಿಮಗೆ ಡಾಕ್ಟರ್ ಯಾರು, ಮಧ್ವಾಚಾರ್ಯರು ಗುರುಗಳು, ಮತ್ತೆ ಪೋಸ್ಟ್ ಮ್ಯಾನ್ ನಾನು, ನಿಮಗೆ ಸಂಸ್ಕೃತ ಬರಲ್ಲ, ಓದಿ ಹೇಳುತ್ತಾ ಇದ್ದೆ. ಹೌದಾ, ಯಾಕಂದ್ರೆ ಈ ಪ್ರಶ್ನೆ ತುಂಬಾ ಜನ ಬರ್ತಾ ಇದ್ದಾರೆ, ಪಾಪ ಹೇಳಲಿಕ್ಕಾಗಲ್ಲ, ಒಬ್ರು ಡೈರೆಕ್ಟ್ ಆಗಿ ನನ್ನ ಹತ್ರ ಹೇಳಿದ್ರು, ಸಂತೋಷ ಪಟ್ಟೆ, ಸರಿ ಉತ್ತರ ಕೊಟ್ಟೆ. ಇನ್ನ ಕೆಲವರು ಹೇಳ್ತಾರೆ ಪಾಪ ಆ ಫ್ರ್ಯಾಂಕ್ನೆಸ್ಗೆ ಒಪ್ಕೋಬೇಕು. ಒಬ್ಬ ವ್ಯಕ್ತಿ ಫಸ್ಟ್ ಟೈಮ್ ಪಾಪ ಷೋಡಶಿಗೆ ಬಂದಿದ್ರು, ನೀವೆಲ್ಲ ಏನು ಗೊತ್ತು ನಿಮ್ಗೆ ನೋಡಿದ್ರೆ ಅರ್ಥ ಆಗಲ್ಲ ನನಗೆ, ಆ ವ್ಯಕ್ತಿ ಫಸ್ಟ್ ಟೈಮ್ ಬಂದು ಕೂಡ ಬಂದು ಬರಲೇ ಇಲ್ಲ, ಯಾಕೆ ಮತ್ತೆ ಬರಲಿಲ್ಲ ಅಂದರೆ ಮನೆಯಲ್ಲಿ ಇತ್ತು ಅಂದ್ರೆ ಏನು ಅಂತ ಇಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಅರ್ಚನೆ ಆಗ್ತಾ ಇಲ್ಲ ಟೈಮ್ ವೇಸ್ಟ್ ಯಾಕೆ ಅಂತ ಬರಲಿಲ್ಲ ನಂಗೆ ಎಷ್ಟು ಖುಷಿ ಆಯಿತು ಅಂದ್ರೆ ಇದ್ದಂತ ಹೇಳಿದ್ನಲ್ಲ ಸ್ವಲ್ಪ ಏನೋ ಹೇಳದೆ ಚೆನ್ನಾಗಿ ಹೇಳಿಬಿಟ್ಟ ಆಶೆ ಹೇಳಿದೆ ಸತ್ಯನಾಥ ವಿಚಾರ ಅವರು ಹೇಳಿದ್ರು ಇನ್ನೊಬ್ಬರು ಹಾಗೆ ಸರ್ಟಿಫಿಕೇಟ್ ಕೊಟ್ರು ನನಗೆ ಈ ಮೂರು ಸರ್ಟಿಫಿಕೇಟ್ ನಾವೆಂದು ಬರಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರು ಹೇಳಿದ್ರು ನಮ್ಮ ಇದರಲ್ಲಿ ಮಂಗಳಧಾಮದಲ್ಲಿ ಮಂಗಳ ಆಗಿತ್ತು ಯಾವುದು ಹರಿವಂಶ ಮಂಗಳ ಆಗಿತ್ತು ಹರಿವಂಶ ಮಂಗಳ ಆದ ಕಾಲಕ್ಕೆ ಹೋಗಿದ್ದೆ ಸರಿಯಾಗಿ 11:00 ಬನ್ನಿ ಹಚ್ಚಾರೆ 1 ಗಂಟೆಗೆ ಮುಗಿಸಿ ಊಟಕ್ಕೆ ಹಾಕ್ತೀವಿ ಅಂದರು 12:00 ಮುಗಿಸಿಬಿಟ್ಟೆ ಇನ್ನು 5 ನಿಮಿಷ ಮೊದಲೇ ಮುಗಿಸಿ ಎಲ್ಲ ಆಗಿತ್ತು ಕೃಷ್ಣಾರ್ಪಣ ಆಯಿತು ಒಬ್ಬ ವ್ಯಕ್ತಿ ಬಂದು ನಮಸ್ಕಾರ ಮಾಡಿ ವಿಚಾರವೇ ಬಹಳ ಸಂತೋಷ ಆಗಿತ್ತು ನಿಮ್ಮ ಪುರಾಣಕ್ಕೆ ನನಗೆ ಅರ್ಥ ಆಗಲಿಲ್ಲ ನಾನು ಸಂತೋಷ ಬೇರೆ ಇದು ಜಾಸ್ತಿ ಆಗ್ತಾ ಇದೆ ಏನು ಕಾರಣ ಹೇಳಿದ್ದೆ ಇದನ್ನು ಹೇಳಿದ ಇಲ್ಲ ಆಚಾರ್ಯ ಈ ಮಂಗಳ ಅಂದ ಕೂಡಲೇ 4-5 ಗಂಟೆ ಕೊರ್ತು ಬಿಡುತ್ತಾರೆ ಇದೇ ಶಬ್ದ ಪ್ರಯೋಗ ಮಾಡಿದ ಪಾಪ 4-5 ಗಂಟೆ ಕೊರ್ದು ಬಿಡುತ್ತಾರೆ ನೀವು ಗಂಟೆಯಲ್ಲಿ ಬಿಟ್ಬಿಟ್ರಿ ಬಹಳ ಖುಷಿ ಆಯ್ತು ನನಗೆ ಇಂಥ ಪುರಾಣ ಎಂದು ಕೇಳಲಿಲ್ಲ ಅದಕ್ಕೆ ನಾನು ಅವಾಗಿಂದ ಟೈಮ್ ಮೇಂಟೈನ್ ಮಾಡ್ತಾ ಇರ್ತೀನಿ ಯಾಕಂದ್ರೆ ಬಂದದ್ದು ನಾನು ಲೇಟ್ ಆಗಿ ಬಂದರೂ ಕೂಡ ಕರೆಕ್ಟ್ ಟೈಮ್ ಬಿಡಬೇಕು ಅಂತ ನನ್ನ ಪ್ರಯತ್ನ ಸರಿ ಸರಿ ಇಲ್ಲಪ್ಪ ನಿಮ್ಮ ನೋಡಿ ಸಂತೋಷ ಆಗುತ್ತೆ ಬರಲಿಕ್ಕೂ ಆನಂದ ಆಗುತ್ತೆ ನೋಡಿ ಒಬ್ಬರು ನಿದ್ದೆ ಮಾಡ್ತಾ ಇಲ್ಲ ಒಬ್ಬರು ಮುಖದಲ್ಲಿ ಯಾವಾಗ ಬೇರ್ಬಿಡ್ತಾರ ಅಂತ ಇಲ್ಲ ಸಂತೋಷವಾಗಿರ್ತಾರ ದೇವ್ರು ಚೆನ್ನಾಗಿದ್ದೆ
ನಿದ್ದೆ ಮಾಡ್ತಾರೆ ಗೊತ್ತಿವತ್ತು ಹೇಳ್ತೀರಿ ಆಚಾರ ನಿದ್ದೆ ಮಾಡಲಿಲ್ಲ ಅಂತ ಯಾರು ಮಾಡಿಲ್ಲ
ಮಾಡೋರಿದ್ರೆ ಹೇಳ್ತಾರೆ ಅಲ್ಲ ನಿದ್ದೆ ಬರುತ್ತೆ ಜೊಂಬು ಬರುತ್ತೆ ನಿದ್ದೆ ಬರುತ್ತೆ ಚೂರು ಜೊಂಬು ಯಾರಿಗೆ ಹೇಳೋರಿಗೆ ಬರಲ್ಲ ಬಂದರೆ ಕಷ್ಟ ಹೇಳಲಿಕ್ಕೆ ಆಗಲ್ಲ ಕೂತವರು ಬಂದು ಬಂದೇ ಬರುತ್ತೆ ನನಗಂತೂ ಬಂದೇ ಬರುತ್ತೆ ಕೂತರೆ ಅದಕ್ಕೆ ನಾನು ಕೂಡಲಿಕ್ಕೆ ಬರಲ್ಲ ಯಾವಾಗ ಹೇಳ್ತಾನೆ ಕೆಲವೊಮ್ಮೆ ಯಾಕಂದ್ರೆ ಬರೀ ಡ್ರೈ ಸಬ್ಜೆಕ್ಟ್ ಅಲ್ಲ ಪಾಪ ನಮಗೆ ಜೋಕ್ಸ್ ಯಾವಾಗ ಕೇಳಿಲ್ಲ ನಂಗೆ ಜೋಕ್ಸ್ ಹಾಕಿ ಬರಲ್ಲ ಇದ್ದಂತೆ ಹೇಳಿಬಿಡ್ತೇನೆ ಪಾಪ ಕೆಲವೊಮ್ಮೆ ಅಖಂಡ ಭಾಗವತ ಅಖಂಡ ಗೀತ ಅಂತ ಪ್ರವಚನ ಇರ್ತಾರೆ ಅದು ಇಂಥ ಕಡೆ ಇಟ್ಟರೆ ನೀವು ಬಂದು ಮನೆಗೆ ಹೋಗ್ತಾ ಇರ್ಬೋದು ಆಗಲ್ಲ ಬೇರೆ ಊರಿಗೆ ಕರ್ಕೊಂಡು ಹೋಗ್ತಾರೆ ಮನೆ ಕರ್ಕೊಂಡು ಹೋಗಿ ನಿಮ್ಮನ್ನೆಲ್ಲ ಕೊಡಿಸ್ತಾರೆ ಊಟ ಇರಬೇಕು ನೀವು ಯಾವಾಗ ಬೆಳಗ್ಗೆಯಿಂದ ರಾತ್ರಿ ಪಡೆಯುವಂತ ಅಖಂಡ ಭಾಗವತ ದಿನಾಲು 1 ಗಂಟೆ ಕೇಳಿದ ಕೂಡಲೇ ಟ್ಯಾಂಕ್ ಓವರ್ ಫ್ಲೋ ಆಗುತ್ತೆ ಸಾಕಪ್ಪ ಅಂತ ಓಡ್ತಾ ಇರ್ತೀರಿ ಅಂತ ಅದು 24 ಗಂಟೆ ಭಾಗವತ ಕೂಡಿಸಿದರೆ ಕೂತವರ ಪರಿಸ್ಥಿತಿ ಹೇಗಿರುತ್ತೆ ವಾ ಎಲ್ಲರೂ ಫ್ಲಾಟ್ ಆಗಿಬಿಟ್ಟಿದ್ದಾರೆ ನಾವು ಆ ಪ್ರವಚನಕ್ಕೆ ಹೋಗಿರ್ತೀವಿ ನಾವು 1 ಗಂಟೆ ಬಿಟ್ಟು ಹೆಚ್ಚಿರಲ್ಲ ಆ ಹೇಳೋ ಕಾಲಕ್ಕೆ ನಮ್ಮ ಪರಿಸ್ಥಿತಿ ಏನಿರಬೇಕು ಅಂದರೆ ಹೇಳೋರಿಗೆ ವೈರಾಗ್ಯಬೇಕು ಕೂತವ್ರಿಗೆ ಇಂಪ್ರೂವ್ ಆಗುತ್ತೆ ಯಾಕೆ ಕೂತವರೆಲ್ಲ 1 ಗಂಟೆ 2 ಗಂಟೆ ಅದು ಏಕಾದಶಿ ಇರ್ತಾರೆ ಹೊಟ್ಟೆ ಹಸಿವೆ ನಿದ್ದೆ ಬರ್ತಾ ಇರುತ್ತೆ ಅಂತ ಕಾಲಕ್ಕೆ ಮಾಡೋದೇನು ಭಾಗವತ ಕೇಳಲ್ಲ ನಿದ್ದೆ ಮಠ ಇರ್ತಾರೆ ಎಲ್ಲ ಸಮಾಜ ಯೋಗದಲ್ಲಿ ಹೋಗಿರ್ತಾರೆ ಯಾರೋ ಒಬ್ಬರೋ ಇಬ್ಬರೋ ಎದ್ದಿರ್ತಾರೆ ಹೌದಾ ವ್ಯವಸ್ಥಾಪಕರು ಯಾರು ಕೊಡಲ್ಲ ಹೊರಗಿರ್ತಾರೆ ಆಚಾರ್ಯ ಒಳಗೋಗಿ ಎಲ್ಲರಿದ್ದಾರೆ ಹೌದಾ ಆಚಾರ ಒಳಗೋಗಿ ಕೂಡ ಯಾರು ಎದ್ದಿರಲ್ಲ ಅವಾಗ ಆಚಾರ ಬಂದು ಗಂಟೆ ಬಾರಿಸಿದಾಗ ಹೇಳ್ತಾರೆ ನಾನು ಎಲ್ಲರೂ ಸಮಾಧಿಗೆ ಹೋಗ್ಬಿಡ್ತಾರೆ ಆಚಾರ್ಯ ಎಷ್ಟಿರಬೇಕು ಅಂದ್ರೆ ಯಾರು ಕೇಳೋ ಅರ್ಥ ಇಲ್ಲ ಅಂತ ಕಾಲ ಭಾಗವತ ಯಾರು ಹೇಳಬೇಕು ದೇವರನ್ನೇ ಸ್ಮರಣೆ ಮಾಡ್ತಾರೆ ದೇವರಿಗೆ ಭಾಗವತ ಹೇಳಬೇಕು 1 ಗಂಟೆ ಹೇಳಿ ಮುಗಿಸಿದ್ರೆ ಅರ್ಥ ಅರ್ಥ ಹೋಗ್ಬಿಡ್ತಾ ಇರ್ತಾರೆ ಅದಕ್ಕೆ ಅಖಂಡ ಭಾಗವತ ಯಾಕ ಗೊತ್ತಿಲ್ಲ ಜನಕ್ಕೆ ತಡಕೊಳ್ಳಿಕ್ ಆಗಲ್ಲ ಬಿದ್ದೋಗ್ತಾ ಇರ್ತಾರೆ ಎಲ್ಲರೂ ಕೇಳಲಿಕ್ಕೆ ಆಗಲ್ಲ ಅವ್ರು ಅನ್ಸುತ್ತೆ ನನಗೆ ನಾನೇ ಕೂತ್ರೆ ನನ್ನ ಪರಿಸ್ಥಿತಿ ಏನು ಅದಕ್ಕೆ ನಿಮ್ಗೆ ನೋಡಿದ ಕಾಲಕ್ಕೆ ಸಂತೋಷ ಆಗ್ತಾ ಇರುತ್ತೆ ನಾವು ಒಮ್ಮೊಮ್ಮೆ ಏನೋ ಹೇಳಿದ್ ಹೋದ ಕಾಲಕ್ಕೆ 1.5 ಗಂಟೆ ಹೇಳಿದ್ದು ಉಂಟು ಅಲ್ವಾ ಪಾಪ ನಡ್ಕೊಂಡು ಹಾಗೆ ಕೂತಿದ್ದಕ್ಕೆ ನನಗೆ ಎಷ್ಟು ಸಂತೋಷ ಆಯಿತು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರಿಗೆ ಅಂತೇಳಿ ಸರಿ ಆಗ 1 ಸಲ ನೋಡಿ ಬಿಡೋಣ ಒಂದೇ ಸಲ ಹೆಚ್ಚಿನ ಸಮಯ ಬೇಡ ಮತ್ತು ನಾನು ಓಡಬೇಕಾಗುತ್ತೆ ಮೊದಲನೇದು ಯಾರಿಗೆ ಯಾವ ಚಿಂತನೆ ಬಂತು ಕಷ್ಟವ ಅಂತ ಹೆಸರಿಟ್ಟುಕೊಂಡ ಎಲ್ಲಿಟ್ಟಾಳೆ ಕಣ್ಣಿನ ನೀರು ಹೋಗುವ ಜಾಗದ ಕೂಡಿಯ ಕೆಳಭಾಗದಲ್ಲಿ ಭೂದೇವಿ ಕಶ್ಯಪ ಅಂತ ಕರೆಸಿಕೊಂಡಿದ್ದಾಳೆ ಯಾಕೆ ಕಶ್ಯಪ ಮಲಗಿಕೊಂಡೆ ನೀರು ಕುಡಿಯುತ್ತಾಳಾದ್ದರಿಂದ ಕಶ್ಯಪ ಸರಿ ಇನ್ನೊಬ್ಬರು ಯಾರು? ಆಕೆ ಎಲ್ಲಿರ್ತಾಳೆ? ನೀವು ಹೋಗುವ ಜಾಗದ ಕುಣಿಯ ಮೇಲ್ಭಾಗದಲ್ಲಿ ಇರ್ತಾಳೆ. ಆಕೆಗೆ ಹೆಸರು
ಅತ್ರಿ.
ಅತ್ರಿ
ಅತ್ರಿ
ಉಮಾದೇವಿಗೆ ಹೆಸರು ಅತ್ರಿ ಅಂತ. ಯಾಕೆ ಅತ್ರಿ ಅಂತ ಹೆಸರು? ಎಲ್ಲ ಯಜ್ಞ ಭಾಗಗಳನ್ನ ಸ್ವೀಕಾರ ಮಾಡ್ತಾಳಾದ್ದರಿಂದ ಆಕೆಗೆ ಅತ್ರಿ ಹೆಸರು. ಇನ್ನೊಬ್ಬರು ಯಾರು? ಎಲ್ಲಾ ಯಜ್ಞ ಶೇಷವನ್ನು ಅವರು ಸ್ವೀಕಾರ ಮಾಡುತ್ತಾರೆ. ಯಜ್ಞ ಭಾಗ ರುದ್ರದೇವರು ಪಾರ್ವತೀದೇವಿ ಮೂಲಕ ಸ್ವೀಕಾರ
ಮಾಡುತ್ತಾರೆ.
ಯಜ್ಞ ಅಂತ ಎಲ್ಲ ಯಜ್ಞಗಳು, ಹೊರಗಿನ ಯಜ್ಞಗಳು, ಒಳಗಿನ ಯಜ್ಞಗಳು ಎಲ್ಲದರಲ್ಲೂ ಭಾಗ ಬರ್ತಾರೆ ದೇವತೆಗಳಿಗೆ. ಉಮಾದೇವಿ ಸ್ವರ್ಗದಲ್ಲಿದ್ದುಕೊಂಡು ಎಲ್ಲಾ ಯಜ್ಞ ಭಾಗಗಳನ್ನು ದೇವತೆಗಳ ಮೂಲಕ ಸ್ವೀಕಾರ ಮಾಡಿ ದೇವರಿಗೆ ಕೊಟ್ಟುಬಿಡ್ತಾರೆ. ಇದನ್ನು ಆಕೆ ಸ್ವೀಕಾರ ಮಾಡ್ತಾರೆ. ಆಕೆಗೆ ಅತ್ರಿ ಹೆಸರು. ನಂತರ ಕಣ್ಣಿನ ನೀರಿನಲ್ಲಿ ಇರುವಂತವರು ಯಾರು? ಪರ್ಜನ್ಯ. ಪರ್ಜನ್ಯ ಅಂತ ಯಾರ ಹೆಸರು ಅವರಿಗೆ? ಭರದ್ವಾಜ ಅಂತ ಹೆಸರು. ಭರದ್ವಾಜ ಅಂತ ಯಾಕೆ ಹೆಸರು? ಮಳೆಯ ಮೂಲಕ ಬೆಳೆಯನ್ನ ಬೆಳೆಸಿಕೊಡುತ್ತಾರಾದ್ದರಿಂದ ಅವರಿಗೆ ಭರದ್ವಾಜ ಅಂತ ಹೆಸರು. ನಂತರ ಕ್ರಮ ಅದಿಟ್ಟುಕೊಂಡ ಸಾಕು ಎಲ್ಲ ಬಂದ್ಬಿಡುತ್ತೆ. ವಿಶ್ವಾಮಿತ್ರ ಯಾರದು? ಸೂರ್ಯದೇವರಿಗೆ ವಿಶ್ವಾಮಿತ್ರ ಅಂತ ಹೆಸರು. ಎಲ್ಲಿರ್ತಾರೆ? ಕಣಿ ಕಪ್ಪು ಚುಕ್ಕೆ ಎಲ್ಲಿರ್ತಾರೆ ಅವರಿಗೆ ವಿಶ್ವಾಮಿತ್ರ ಅಂತ ಹೆಸರು. ಕಪ್ಪು ಚುಕ್ಕೆ ಚುಕ್ಕೆಯಲ್ಲಿರ್ತಾರೆ ಕಣಿನಿಕ. ಅವರಿಗೆ ವಿಶ್ವಾಮಿತ್ರ ಅಂತ ಯಾಕೆ ಹೆಸರು? ಪ್ರಕಾಶದಿಂದ ಜಗತ್ತಿಗೆ ಜ್ಞಾನ ಕೊಟ್ಟು ಸಂತೋಷ ಕೊಡುತ್ತಾರಾದ್ದರಿಂದ ಅವರಿಗೆ ವಿಶ್ವಾಮಿತ್ರ ಅಂತ ಹೆಸರು. ನಂತರ ಇನ್ಯಾರು? ಗೌತಮ. ಯಾರು? ರುದ್ರದೇವರು. ರುದ್ರದೇವರೇ ಗೌತಮ ಅಂತ ಹೆಸರು. ಎಲ್ಲಿರ್ತಾರೆ? ಕೆಂಪು ರೇಖೆಗಳಲ್ಲಿ ಇರ್ತಾರೆ ಅವರಿಗೆ ಗೌತಮ ಅಂತ ಹೆಸರು. ಯಾಕೆ? ಅತಿಶಯವಾದ ಜ್ಞಾನ ಹೊಂದಿದ್ದರಿಂದ ರುದ್ರದೇವರಿಗೆ ಗೌತಮ ಹೆಸರು. ಇನ್ನ ಅಗ್ನಿ ಜಮದಗ್ನಿ. ಯಾರು? ಅಗ್ನಿ ದೇವರಿಗೆ ಜಮದಗ್ನಿ ಅಂತ ಹೆಸರು. ಎಲ್ಲಿರ್ತಾರೆ? ಕಪ್ಪು ಗುಂಡಿನ ಪ್ರಾಂತದಲ್ಲಿದ್ದುಕೊಂಡು ಅವರು ವಾಯುದೇವರು ಉಪಾಸನ ಮಾಡುತ್ತಾರೆ. ಯಾಕೆ ಜಮದಗ್ನಿ? ಬೆಳೆದ ಅನ್ನ ಮಿತವಾಗಿ ಉಣ್ಣುವುದರಿಂದ ಅವರಿಗೆ ಜಮದಗ್ನಿ ಹೆಸರು. ಆಹುತಿ ಬೆಳೆದ ಅನ್ನ ಬೆಳೆಯಲ್ಲಿ ಆಹುತಿ ಕೊಡೋದು ಸ್ವಲ್ಪ ಅಲ್ವಾ? ಎಲ್ಲ ಬೆಳೆದದ್ದೆಲ್ಲ ಆಹುತಿ ಕೊಡ್ತಾರೆ ಇಲ್ಲಲ್ಲ? ಅಲ್ಲಮ್ಮ, ಅಗ್ನಿಯಲ್ಲಿ ಆಹುತಿ ಕೊಡಬೇಕಾದ್ರೆ ಅನ್ನ ಎಷ್ಟು ಮಾಡುತ್ತಾರೆ? ಇಡೀ ಕೋಟೆಯಲ್ಲಿ ಮಾಡ್ತಾರ? ಹಾಕಿದ್ದೆಲ್ಲ ತಿಂತಾರೆ. ಎಷ್ಟು ಹಾಕಬೇಕು? ಮಿತವಾಗಿ ಹಾಕಿದ್ದನ್ನೆಲ್ಲ ತಿಂತಾರೆ. ಹಾಕಿದ್ದನ್ನೆಲ್ಲ ತಿಂತಾರೆ. ಹಾಕೋದು ಎಷ್ಟು ಹಾಕ್ಬೇಕು? ಮಿತವಾಗಿ ಹಾಕ್ಬೇಕು.
ಕಾಂಡವ ದಹನದ ಸಮಯದಲ್ಲಿ ಅಗ್ನಿಗೆ ಇದಾಯ್ತು, ಅಜೀರ್ಣ ಆಯ್ತು ಅಂತ ಹೇಳಿದ್ರಿ. ಜಾಸ್ತಿ ತಿಂದಿದ್ದಕ್ಕೆ ತಾನೇ ಅಜೀರ್ಣ ಆಯ್ತು.
ಅದಕ್ಕೆ ನಮ್ಮಂತರ ಜಾಸ್ತಿ ಪಟ್ಟಾಗ ಅವರ ಸಹಜ ಲಕ್ಷಣ ಮಿತವಾಗಿ ತಿನ್ನೋ. ನೀವೆಲ್ಲ ನಾವು ಮಿತವಾಗಿ ತಿಂತೀರಾ? ನಾವು ದಿವಸ ಮಠಕ್ಕೆ ಬಂದು ಊಟ ಮಾಡಿದ್ಕೊಳ್ಳೆ ಅಜೀರ್ಣ ಆಗುತ್ತೆ. ಹಾಗಾಯ್ತು ಅವರಿಗೆ. ಹಾಗಾದ್ರೆ ಸಹಜ ಲಕ್ಷಣ ಏನು? ಮಿತವಾಗಿ ತಿಂತು. ಆದ್ದರಿಂದ ಮಿತವಾಗಿ ತಿಂದುವುದರಿಂದ ಅಗ್ನಿಗೆ ಜಮದಗ್ನಿ. ಇನ್ನ ವಸಿಷ್ಠ. ಯಾರು? ದೇವರ ಚಿಂತನೆ ಮಾಡಿ ಬದುಕುವವರಲ್ಲಿ ಶ್ರೇಷ್ಠರು, ದೇವತೆಗಳಲ್ಲಿ ಶ್ರೇಷ್ಠರು. ಆದ್ದರಿಂದ ಅವರಿಗೆ ವಸಿಷ್ಠ ಅಂತ ಹೆಸರು. ಎಲ್ಲಿದ್ದಾರೆ? ಬಿಳಿ ಪ್ರಾಂತದಲ್ಲಿದ್ದುಕೊಂಡು ಉಪಾಸನೆ ಮಾಡುತ್ತಾರೆ. ಭಾರತೀ ದೇವಿ ದೇವರ ಜೊತೆ ಜೊತೆಗೆ ಇದ್ದು ಅವರನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಉಪಾಸನೆ ಮಾಡುತ್ತಾರೆ. ಈ ರೀತಿ ಗೋವತ್ಸ ಉಪಾಸನೆ ಚಿಂತನೆಯನ್ನ ನಿತ್ಯವು ನಮ್ಮ ಕಣ್ಣಲ್ಲಿ ಸ್ವಾಮಿ ನೀವು ಹೇಗಿದ್ದೀರಾ ಅಂತ ಸ್ಮರಣೆ ಮಾಡಿದರೆ ಏನು ಫಲ ಬರುತ್ತೆ? ಇಂದ್ರಿಯ ಅಭಿಮಾನಿ ಅಸುರರ ಬಾಧೆ ಇರಲ್ಲ. ಸರಿಯಾ? ಇನ್ನೇನ್ ಬರುತ್ತೆ? ಎಲ್ಲ ನಮ್ಮ ದೃಷ್ಟಿ ಫಿಲ್ಟರ್ ಆಗ್ಬಿಡುತ್ತೆ, ದೇವರನ್ನೇ ನೋಡ್ತಾ ಬರುತ್ತೆ. ಯಾವುದು ಬೇಡವೋ ಅದು ಬೇಕು ಎಂಬ ನೋಟ ಕತ್ತರಿಸಿ ಹೋಗುತ್ತೆ. ಇನ್ನೇನು ಅಂದ್ರೆ ಭಗವಂತ ಪೂರ್ಣಾನುಗ್ರಹ ಆಗುತ್ತೆ. ಅಲ್ಲಿಗೆ ಶ್ರೀಕೃಷ್ಣ ಒಂದೊತ್ತು ನಿಮ್ ಜೋಳಿಗೆ ಬಂತ, ದಿನಾಗೂ ಬೆಳಿಗ್ಗೆ ಎದ್ರೆ ಎಟಕುವುದಾಗಿಲ್ಲ. ಇದು ಬರೀ ಕೇಳಿ ಬಿಡುವುದಲ್ಲ, ದಿನಾಗೂ ಬೆಳಿಗ್ಗೆ ಎದ್ದ ಕೂಡಲೇ ಕೈ ಜೋಡಿಸಿ ಚಿಂತನೆ ಮಾಡಬೇಕಾಗಿದೆ. ನಿಮ್ಮ ಚಿಂತನೆ ಜೋಳಿಗೆ ಒಂದು ಬಂತ ಸಾಕಲ್ಲ, ಜೀವನದಲ್ಲಿ ಒಂದು ಪ್ರಾಫಿಟ್ ಬಂತಲ್ಲ. ಕೃಷ್ಣ
ವಿಶ್ವನಾಮಕ
ಭಗವಂತ ಆತನ ಜೊತೆಗೆ ವಿಶೇಷವಾಗಿ ಪ್ರಸ್ತುತ ನಾಮಕ ಭಗವಂತ.